ವಿಷ್ಣುರಕಂ ಸತ್ಯಂ ಪರಂ ವಿಷ್ಣುಮೋಕ್ಷಾತ್ಯಯಮ್ರಹ್ಮರುದ್ರಪ್ರಕೃತಿಶ್ರಣರೀಶಪ್ರಾತ್ಮಕ ವಿಷ್ಣೋರ್ವಸ್ತಾ ಸಮಸ್ತಾ ಸಕಲಗುಣೈ ಸರ್ವದೋಷವ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರ ಪರಮ ಚಿಂತಯೇ ಶ್ರೀಗುರುಭ್ಯೋ ನಮಃ. ಶ್ರುತಯ ಊಚು. ಈಗ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ವೇದಗಳು ಸಹ ದೇವರನ್ನು ಹೇಗೆ ಸಂಬ್ರ ಚಕ್ರವರ್ತಿಯನ್ನ ವಂದಿಮಾಗಧರು ಬೆಳಗಿನ ಜಾವದಲ್ಲಿ ಸ್ತೋತ್ರ ಮಾಡಿ ಸುಪ್ರಭಾತವನ್ನು ಹೇಳಬೇಕೋ ಹಾಗೆ ಹೇಳಿದ್ವು ಅಂತ ತಿಳಿಸಿ ಏನ್ ಹೇಳಿದ್ವು ಅಂತ ಹೇಳುತ್ತಾರೆ. ಶ್ರುತಯ ಊಚು ಇಲ್ಲಿ ಶ್ರುತಿಗಳು ಅಂತ ಹೇಳಿದ್ರೆ ಶ್ರುತಿತೆಗಳ ಅಭಿಮಾನಿ ಮಹಾಲಕ್ಷ್ಮಿ ಅಂತ ಅರ್ಥ. ಮಹಾಲಕ್ಷ್ಮಿ ದೇವಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಜಯ ಜಯ ಯಜಾಮಜಿತ ದೋಷ ಗೃಹೀತ ಗುಣಾಂ ತ್ವಮಸಿ ಯದಾತ್ಮನ ಸವರುದ್ಧ ಸಮಸ್ತ ಭಗಃ ಅಜ ಜಗದಾತ್ಮನಾಂ ಅಖಿಲ ಶಕ್ತ್ಯವಬೋಧಕ ತೇ ಕ್ವಚಿದಜಯ ಆತ್ಮನ ಅನುಚರತೋ ಅನುಚರೇನ್ನಿಗಮಃ. ಜಯ ಜಯ ಜಹಿ ಅಜಾಂ ಅಜಿತ ದೋಷಗೃಹೀತ ಗುಣಾಂ ತ್ವಮಸಿ ಯತ್ ಆತ್ಮನ ಸಮವರುದ್ಧ ಸಮಸ್ತ ಭಗಃ. ಅಜ ಜಗದಾತ್ಮನಾಂ ಅಖಿಲ ಶಕ್ತ್ಯವಬೋಧಕ ತೇ ಕ್ವಚಿತ್ ಅಜಯ ಆತ್ಮನ ಅನುಚರತಃ ಅನುಚರೆ ನಿಗಮಃ. ಶ್ರುತಯೋಪಿ ಲಕ್ಷ್ಮೀ ವಿಭೂತಯ. ಮೊದಲ ಮಾತು ಅದೇ ಬರ್ತದೆ. ಶ್ರುತಿಗಳು ಅಂದ್ರೇನು? ಲಕ್ಷ್ಮೀ ವಿಭೂತಯ, ಲಕ್ಷ್ಮೀಗೆ ಅನೇಕ ರೂಪಗಳು ಮಾತಾಡ್ತಾ ಇವೆ ಅಂತ ಅರ್ಥ. ಅನಂತ ಶ್ರುತಿಗಳಾದ್ದರಿಂದ ಅನಂತ ರೂಪದ ಮಹಾಲಕ್ಷ್ಮಿ ಅನಂತ ರೂಪಗಳು ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪುರಾಣಸ್ಯ ಸ್ತ್ರೀ ಶೂದ್ರಾದಿ ಋತಿಗೋಚರತ್ವೇನ ಶುತ್ಯರ್ಥ ಇವ ಗೃಹ್ಯತೆ ಇರದು ಶಬ್ದ ಇತ್ಯಭಿಪ್ರೇತ್ಯ ಕಥಿತಂ ಶ್ರುತಯ ಊಚುರಿತಿ ಜಯ ಜಯ ಇತಿ. ಇದರ ವಾಕ್ಯಗಳು ಯಾವುದು ಶ್ರುತಿಗಳಲ್ಲ, ಇವೆಲ್ಲ ಶ್ರುತಿಯ ಅರ್ಥ ಹೇಳ್ತಕ್ಕಂಥ ವಾಕ್ಯಗಳಷ್ಟೇ. ಯಾತಕ್ಕೆ ಶ್ರುತಿಗಳನ್ನು ಹೇಳಲಿಲ್ಲ ಅಂದ್ರೆ, ಪುರಾಣಸ್ಯ ಸ್ತ್ರೀ ಶೂದ್ರಾದಿ ಋತಿಗೋಚರತ್ವೇನ ಪುರಾಣಗಳನ್ನ ಎಲ್ಲರೂ ಕೇಳಬಹುದು. ಅವ್ರು ವೇದವಾಕ್ಯ ಇಟ್ಟರೆ ಹಾಗೆ ಕೇಳೋದಕ್ಕಾಗೋದಿಲ್ಲ. ಅದಕ್ಕೇನ್ ಮಾಡಿದ್ದಾರೆ, ಅದನ್ನ ಅರ್ಥ ಕೊಟ್ಟಿದ್ದಾರೆ ಹೊರತು ಮೂಲ ಕೊಟ್ಟಿಲ್ಲ ಅಂತ. ಈಗ ಅರ್ಥ ಮಾಡಿಕೊಂಡ್ರೆ ಪುರಾಣಗಳು ಎಲ್ಲರಿಗೂ ಕೇಳೋ ಅಧಿಕಾರ ಇದೆ ಎಂಬುದು ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. ಪುರಾಣಸ್ಥ ಸ್ತ್ರೀ ಸೂತ್ರಾದಿ ಶುತಿಗೋಚರತ್ವೇನ ಶುತ್ಯರ್ಥ ಇವ ಗೃಹ್ಯತೆ ಏನತೋ ಶಬ್ದ, ಶಬ್ದ ಕೇಳಬಾರದು ಅರ್ಥ ಕೇಳಬಹುದು ಅಷ್ಟೇ. ಇತ್ಯಭಿಪ್ರೇತ್ಯ ಕಥಿತಂ ಶ್ರುತಯ ಊಚು ಇತಿ ಜಯ ಜಯ ಇತಿ. ಆಚಾರ್ಯರಿಗೆಲ್ಲ ಕೂಡ ಮೂಲಭೂತ ಶ್ರುತಿಗಳು ಯಾವುದು ಅಂತ ಕೋಟ್ ಮಾಡ್ತಾರೆ. ಆಗ ತಾತ್ಪರ್ಯ ವಿಶೇಷವಾದಂತಹ ಆಚಾರ್ಯ ಮತ್ತೊಂದು ವೈಶಿಷ್ಟ್ಯ ಅಂದ್ರೆ, ಮೂಲ ಶ್ರುತಿಗಳು ಯಾವ್ದು ಹಾಕಿದ್ರೆ ಅರ್ಥ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಮೂಲ ಶ್ರುತಿಗಳು ಯಾವುದು ಅಂದ್ರೆ ಎಲ್ಲ ಕೆಳಗೆ ಭಾಗವತಾಚಾರ್ಯ ಮುಲ್ಲ ಕೊಟ್ಬಿಡ್ತಾರೆ ಪೂರ್ತಿಯಾಗಿ. ಆಮೇಲೆ ಕೋಟ್ ಮಾಡ್ತಾರೆ ವಿದ್ಯಾರ್ಥಿ ಸ್ವಾಮಿ. ಹೌದು ಅದೇ ಮತ್ತೆ ಕೇಳಬಾರದು ಅಂತಾನೆ ಅಲ್ಲ. ಶ್ರುತ್ಯರ್ಥ ಶ್ರುತ್ಯರ್ಥಭೂತವಾದ ಪುರಾಣಗಳಲ್ಲಿ ಏನೋ ಶ್ರುತ್ಯರ್ಥ ವೇದಾರ್ಥ ಪರಿಗುಂಬಿತ ಅವನು ಕೇಳಬಹುದು. ಹರಿದಾಸರಾಡಿದೆ ಏನವೆಲ್ಲ ಶ್ರುತಿ ಶ್ರುತ್ಯುಕ್ತ ಮಾತುಗಳಿವು ಅಂತ ಅವರೇ ಹೇಳ್ತಾರೆ ಶ್ರುತಿ ವಾಕ್ಯಗಳೇ. ಅದರಿಂದ ಯಾತಕ್ಕೆ ಕೇಳಬಹುದು ಅಂತ ಕೇಳಿದ್ರೆ ಅರ್ಥತೆ ಹೇಳ್ತಾರೆ, ಶ್ರುತಿ ಮೂಲ ಗ್ರಹಣ ಮಾಡೋದಿಲ್ಲ ಅರ್ಥ ಆಯ್ತಾ. ಅದರಿಂದ ದೋಷ ಅಲ್ಲ. ಎಲ್ಲಿ ಶ್ರವಣ ಮಾಡ್ತಾರೆ, ಎಲ್ಲಿ ಹೇಳ್ತಾರೆ ಶ್ರುತಿಗಳನ್ನ? ಉಪನ್ಯಾಸಗಳ ದೋಷ ಇಲ್ಲ, ಉಪನ್ಯಾಸಕಾರದಲ್ಲಿ ಕಿವಿ ಬಿದ್ದರೆ ದೋಷ ಹೇಳ್ತಾರೆ. ಬೃಹಾತ್ ವಿವಾದ ರೂಪೇಣ ಸಭಾರೂಪೇಣ ವಾಸಸ. ಸಭೆಗಳು ಆಚಾರ್ಯ ಏನ್ ಮಾಡಿದ್ರು, ಆ ಶೂದ್ರ ರಾಜ ಪ್ರಶ್ನೆ ಮಾಡಿದ, ಇದನ್ನು ಹಾಕದೆ ಹೋದ್ರೆ ಈ ಒಂದು ವೇದ ಸೂಕ್ತ ಹಿಡಿದ ಹೋದ್ರೆ ಹೇಳಿದ್ರೆ ಹೊಡಿಕೆ ಹೊಡೆಯುತ್ತೆ ಅಂತ ಹೇಳಿದ್ರು, ಹೊಡೆದಿಲ್ಲ ಅಂತ ಹೇಳಿದ. ಆಚಾರ್ಯ ಅಷ್ಟೇ ಏನ್ ಮಾಡಿದ್ರು, ತೋರಿಸ್ತಂತ ಅಂತ ಹೇಳಿದ್ರು. ಅದು ಗಟ್ಟೆ ಹೇಳಿದ್ರು, ನಲ್ಲಿಗೆ ಹೇಳಿದ್ರ, ನಲ್ಲಿಗೆ ಹೇಳಿದ್ರೆ ಏನೋ ಮಂತ್ರ ಮಾಡಿದ್ರೆ ಎದ್ದಿದ್ದು ಅವನು ಹೋಗ್ತಾನೆ. ಗಟ್ಟೆ ಹೇಳಿದ್ರೆ ವೇದ ಅದು ಹೇಳ್ತಾರೆ. ವಿವಾದ ಬಂದ ಕಾಲಕ್ಕೆ ಅದಕ್ಕೆ ಕೋಟ್ ಮಾಡಬೇಕು. ಇವಾಗ ಯಾವನೋ ಬರ್ತಾನೋ, ಯಾವನೋ ವೇದದಲ್ಲಿ ವ್ಯಾಖ್ಯಾರ್ಥ ಮಾಡಿದ್ರಿಂದ ಬರ್ತಾನೆ. ಅಧಿಕಾರ ಕೇಳಾಗಿಲ್ಲ ನಾವೀಗ, ವೇದಾರ್ಥ ತಪ್ಪು ಅಂತ ಹೇಳಬೇಕಷ್ಟೆ. ಇವಾಗ ನಾಟ್ ಕ್ವಾಲಿಫೈಡ್ ಅಂತ ಯಾವಾಗ ಹೇಳ್ಬೋದಾಗಿತ್ತು, ರಾಜರ ಕಾಲ ಆಗಿತ್ತು. ಈಗ ಕೇಳಿದ್ರೆ ಅವರನ್ನೇ ಸಪೋರ್ಟ್ ಮಾಡ್ತಾರೆ. ಆದ್ರಿಂದ ವಾದಕ್ಕೆ ಏನ್ ಮಾಡಬೇಕಾಗ, ಅವಾಗ ಉತ್ತರ ಕೊಡಲೇಬೇಕಾಗ. ವೇದಾಧಿಕಾರ ಅವೈಷ್ಣವಸ್ಯ ವೇದೇತಿ ಅಧಿಕಾರೋ ನ ವೇದೇತಿ. ಅವಷ್ಟು ವೇದಾಧಿಕಾರನೇ ಇಲ್ಲ, ಅದು ವಾದಕ್ಕೆ ಕೊಡೋದಲ್ಲ ಅಂತವ್ರು ಕೊಡ್ತಾರೆ, ಅವೈಷ್ಣವರೇ ಕೊಡ್ತಾರೆ. ಸೊ ವಾದಕ್ಕೆ ಕೊಡಬೇಕಾದ್ರೆ ಹೇಳ್ಬಹುದು, ಸಭೆಗಳಲ್ಲಿ ಹೇಳ್ಬಹುದು, ಪ್ರವಚನಗಳಲ್ಲಿ ಹೇಳ್ಬಹುದು, ಪಾಠ ಹೇಳಾಗಿ ಅರ್ಥ ಆಯ್ತು. ಅದನ್ನೇ ಡೈರೆಕ್ಟ್ ಪ್ರವಚನ ಮಾಡಬಾರ್ದು, ವೇದಾಧಿಕ ಡೈರೆಕ್ಟ್ ಪ್ರವಚನ ಮಾಡಬಾರದು. ಮತ್ತೆ ಕೊಟೇಶನ್ ಕೊಟ್ಟರೆ ತಪ್ಪಲ್ಲ, ಅರ್ಥ ಆಯ್ತಾ. ಪ್ರವಚನಕ್ಕೆ ಅಥವಾ ಇನ್ನೊಬ್ರು ಯಾರು ಹೇಳ್ತಿದ್ದ ಕಿವಿ ಬಿದ್ದರೆ ತಪ್ಪಲ್ಲ, ಉದ್ದೇಶಿಸಿ ಹೇಳಬಾರ್ದು. ಅವರು ಕೂಡ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಕ್ಕೆ ಹೋಗಬಾರ್ದು, ಅದು ವಿಶೇಷ. ನೈವೇದ್ಯಕ್ಕೆ ಅಲ್ಲಿಗೆಲ್ಲ ಕೂತಿರ್ತಾರ ಇಲ್ಲ, ಕೂತಿರ್ತಾರೋ ಇಲ್ಲ ಅಡ್ಡ ತೆರೆ ಹಿಡಿತಾರೆ. ಮತ್ತೇನ್ ಮಾಡ್ತಾರೆ, ಉಳಿದವರೆಲ್ಲ ಈ ಕಡೆ ತಿರುಗಬೇಕು, ಆ ಕಡೆ ನೋಡ್ಬಾರ್ದು ಅಷ್ಟೇ ಹೊರತು ಅದು ಒಂದು ಏನ್ ಎದ್ದೋಗಾಗಿಲ್ಲ ನೋಡಾಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ತೆರೆ ಹಾಕ ಹಾಕೋ ಆ ಗಟ್ಟಿಗೆ ಏನ್ ಮಾಡಬಾರದು, ಕೇಳೋದಕ್ಕೆ ಅರ್ಥವಾಗ ಪ್ರಯತ್ನ ಪಡಬಾರದು. ಅರ್ಥ ಆಯ್ತಾ? ಆಕಸ್ಮಿಕ ಬಿದ್ರೆ ದೋಷ ಅಲ್ಲ, ಅದು ಉತ್ತರ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದರಿಂದ ಯೋಚನೆ ಇಲ್ಲ. ಕೃತಯ್ಯ ಭೂಷ್ಟರಿ ಹೇಳಬಾರದು ಅಂತ ಹೇಳ್ತಾರೆ, ಹೇಳಬಾರದು. ಅವೆಷ್ಟೋದ್ರಿಂದ ಎಲ್ಲ ಸೇರಿ ಬ್ರಾಹ್ಮಣರು ಏನೇ ಇರಲಿ, ಯಾರು ಹೇಳಾಗಿಲ್ಲ ಕೇಳಾಗಿಲ್ಲ, ಪ್ರತಿ ಹೆಚ್ಚು ಅವರೇ ಕೇಳ್ತಿರೋದು ಅನ್ನೋದು ವಿಶೇಷ. ಹೇಳ್ತಿರೋದು ಕೇಳ್ತಿರೋದೆಲ್ಲ ವಿಶೇಷ ಅವರೇನೆ. ಇವ್ರು ನಿತ್ಯ ವೇದ ಯಾತಕ್ಕೆ ಓದಬೇಕು ಅಂತ ಇವರು ಕೇಳ್ತಾರೆ, ಯಾತಕ್ಕೆ ಓದಬಾರ್ದು ಅಂತ ಅವ್ರು ಕೇಳ್ತಾರೆ. ಡಿಫರೆನ್ಸ್ ಏನು ಗೊತ್ತಾಯ್ತಾ? ವೇದ ಓದಬೇಕಾದವರು ಯಾತಕ್ಕೆ ಓದಬೇಕು ಅಂತ ಕೇಳ್ತಾರೆ, ಯಾಕೆ ಓದಬಾರ್ದು ಅಂತ ಅವ್ರು ಜೋರೇ ಓದ್ತಾರೆ. ಹೀಗಾಗಿ ಅದೇ ಕಲಿಯುಗ ಆತರ, ಅದೇ ಅದೇ ಹೇಳ್ತಿರೋದು. ಗಾಯತ್ರಿ ಮಂತ್ರ ಮೈಮೇಲೆ ಹಾಕೋಬಿಟ್ಟು, ಸಿನಿಮಾ ಆಕ್ಟ್ರೆಸ್ ಗಾಯತ್ರಿ ಮಂತ್ರ ಬಂದ್ಮೇಲೆ ಅಚ್ಚೆ ಹಾಕ್ಸೋಬಿಟ್ಟಿರ್ತಾರೆ, ಗೊತ್ತಾಯ್ತಿಲ್ಲ ಏನ್ ಹೇಳ್ತಿರೋ ಅದಕ್ಕೆ. ತೋರಿಸ್ತಾರ ಟಿವಿಗಳಲ್ಲಿ ಬರೀ ವೇದ ಒಂದು ಗಾಯತ್ರಿ ಮಂತ್ರ ರಿಂಗ್ ಟೋನ್, ಬಹಳ ಜನ ರಿಂಗ್ ಟೋನ್ ಮೊಬೈಲ್ ರಿಂಗ್ ಟೋನ್ ಎಲ್ಲ ಏನದು ಗಾಯತ್ರಿ ಮಂತ್ರ. ಅರ್ಥ ಆಯ್ತಾ? ಅದರಲ್ಲಿ ಅರ್ಥ ಮಾಡಿಕೊಂಡ್ರೆ ಅದು ವಿವಿಧ ಯಾ ಹೇಳಲ್ಲ ಕೇಳಲ್ವಲ್ಲ, ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಇವತ್ತು ಕಣ್ಕೊಂಡ್ರೆ ರೋಡ್ಸಿಕೊಳ್ಳಕ್ ಬರುತ್ತಾ? ಏನ್ ಬೇಕದಕ್ಕೆ? ಲೈಸೆನ್ಸ್ ರಿಜಿಸ್ಟ್ರೇಷನ್ ಕ್ವಾಲಿಫಿಕೇಶನ್. ಆದ್ರೆ ಆ ರೀತಿ ಇವತ್ತು ವೇದಾದಿಗಳು ಹಾಗೆ ಹೇಳ್ಬೇಕು, ಕ್ವಾಲಿಫಿಕೇಶನ್ ಬೇಕಾ ಬೇಡ ಅದಕ್ಕೆ? ಇದು ಕಣ್ಕೊಂಡ ಲೆಕ್ಚರ್ ಅಲ್ಲಕ್ಕೆ ಬರೋದಿಲ್ಲ, ಅದಕ್ಕೊಂದು ಕ್ವಾಲಿಫಿಕೇಶನ್ ಇದೆ. ಅದ್ರ ಕಣ್ಕೊಂಡು ವೇದ ಹೇಳ್ಬೋದು, ಅದ್ರ ನಿಯಂತ್ರಣ ಇಲ್ಲ, ಅದು ಸಮಸ್ಯೆ. ನಿಯಂತ್ರಣ ಎಲ್ಲ ಇಲ್ಲ. ಏನು 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 ಹಾಗೇನಿಲ್ಲ. ಅಂದ್ರೆ ತಾನು ಪಾರಾಯಣೆ ಮಾಡಬಹುದು, ಕೂತ್ಕೊಂಡು ವೇದ ಪಾರಾಯಣೆ ಮಾಡಬಹುದು, ಅದೇನೋ ದೋಷ ಇಲ್ಲ. ಉಪದೇಶ ಮಾಡಬಾರದು, ಮನೆಯಲ್ಲಿ ವೇದ ಪಾರಾಯಣೆ ಮಾಡ್ತಾ ಎಲ್ಲರೂ ಕೇಳಬಹುದು, ಏನೋ ತಪ್ಪಿಲ್ಲ. ಉಪದೇಶ ಮಾಡಬಾರ್ದು, ಉಪದೇಶ ಮಾಡೋಕ್ಕೆ ಮತ್ತೇನಾಗಿರ್ಬೇಕು? ಅಧಿಕಾರ ಇರಬೇಕು. ಎಷ್ಟು ವಿಶೇಷ ಅಂಶಗಳಿದೆ ಅದರಲ್ಲಿ. ಮೆಡಿಕಲ್ ಪುಸ್ತಕ ಕೊಂಡ್ಕೊಂಡು ಇಟ್ಕೊಂಡು ಯಾರು ಬೇರೆ ಅಂಬೋದಿಲ್ಲ, ಓದೆ ಹೊಡ್ಸಿಕೊಳ್ಳಕ್ ಹೋಗ್ಬಾರ್ದು ಅಷ್ಟೇ. ಮತ್ತೆ ಮೆಡಿಕಲ್ ಪುಸ್ತಕ ಎಲ್ಲ ಇಟ್ಕೊಂಡ್ರಿ, ಇದು ಏನು ಪುಸ್ತಕ ಬೇಕಾದ್ರೆ ಇಟ್ಕೊಂಡ್ರಿ, ಇಟ್ಕೊಂಡಿದ್ದೀರಿ ಅಂತ ಔಷಧಿ ಕೊಟ್ಟರೆ ಪ್ರಜಿತಾಗುತ್ತೆ. ಬೇರೆ ಕ್ವಾಲಿಫಿಕೇಶನ್ ಪುಸ್ತಕ ಇದೆ ನೋಡಿರಿ ಅಂತ ಕೇಳಿದ್ರೆ ಅದು ಕ್ವಾಲಿಫಿಕೇಶನ್ ಅಲ್ಲ. ಆ ರೀತಿ ಇವತ್ತು ಆಗಿರೋದು ಹಾಗೇನೆ. ಯಾಕೆ ಕೇಳೋದು? ನನಗೂ ಬಾಯಿ ಇದೆ, ನಾನೇ ಕೇಳಬಾರ್ದು ಅಂತ ಕೇಳಿದ್ರೆ ಹಾಗೆ. ನನಗೂ ಔಷಧಿ ಔಷಧಿ ಹಾಕೊಡ್ಬಾರ್ದಾಗಿದ್ರೆ, ನನಗೂ ಕೈ ಇದೆ, ನನಗೆ ಔಷಧಿ ಕೊಡಬಾರ್ದು ಅಂದ್ರೆ ಕೈ ಇದ್ದರೆ ಔಷಧಿ ಕೊಡಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ತಿಳುವಳಿಕೆ ಬೇಕು, ಕೈ ಇದ್ರೆ ಸಾಧ್ಯ ತಿಳುವಳಿಕೆ ಬೇಕು. ಅದೇ ರೀತಿಯಲ್ಲಿ ಬಾಯಿ ಇದೆ ವೇದ ಹೇಳ್ತೇನೆ, ಬಾಯಿ ಇದೆ ಇದು ಹೇಳ್ತೇನೆ ಅಂತ ಕೇಳಿದ್ರೆ ಅದು ಬಾಯಿ ಬಂದಿದ್ದು ಹೇಳಿದಾಗಾಯ್ತು ಹೊರತು ಏನ್ ಹೇಳಿದಾಗಲಿಲ್ಲ, ಹೇಳಬೇಕಾದ್ದೇ ಹೇಳಿದಾಗಲಿ. ಆದ್ರೆ ಕುತರ್ಕಗಳು ನಮ್ಮವರೇ ಅಂತ ಕುತರ್ಕ ಮಾಡ್ತಾರೆ, ಗೊತ್ತೇನು? ಹೆಂಗೆ ಹೇಳ್ಬೋದ್ರಿ ವೇದ ಅಂತ ಹೇಳ್ಬಿಡ್ತಾರೆ ಹುಕ್ಕವಾಗಿ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ? ಜನಗಳಿಗೆಲ್ಲ ಫುಲ್ ಆಫ್ ಕನ್ಫ್ಯೂಷನ್, ಕೆಲವರಂತೂ ಮಾಡೇ ಬಿಡ್ತಾರೆ ಬಿಡೋದು. ದೋಷ ಅಲ್ಲ, ಅದೇ ಹೇಳ್ತಿರೋದು. ಉಪದೇಶ ಬೇರೆ, ಅದು ದೋಷ ಬೇರೆ. ಮತ್ತೆ ಬ್ರಾಹ್ಮಣ ಹೆಂಗಸರು ಕೇಳೋದು ದೋಷ ಇಲ್ಲ, ಅರ್ಥ ಕೇಳಬಾರ್ದು ಅಂತ ಹೇಳಿ ಅದೇ ಹೇಳ್ತಿರೋದು. ಈಗ ಶ್ರುತಿಯನ್ನು ಇಟ್ಕೊಂಡು ಪಾಠ ಹೇಳಿ ಕೇಳಬಾರ್ದು, ಹೇಳಬಾರ್ದು. ಗೊತ್ತ ಆಯ್ತಾ? ಉಳಿದವರಿಗೆ ಕೇಳಲೇ ಬಾರ, ಬೇರೆಯವರಿಂದ ಕೇಳಲೇ ಬಾರ. ಬಂದ್ಬಿಡುತ್ತೆ ಎಷ್ಟೋ ಜನಕ್ಕೆ, ಮಾಡೋದಿಲ್ಲ ಅವರು. ಗೊತ್ತಾಯ್ತಾ? ಅವ್ರಿಗೆ ಬರುತ್ತೆ, ಅದೇ ಅರ್ಥ ಬರಲಿ, ಏನು ದೋಷ ಇಲ್ಲ. ಮಾನಸಿಕ ಬರಬಾರದು, ಬಂದ್ರೆ ನಿಯಂತ್ರಣ ಮಾಡಬೇಕು ಅಲ್ಲ, ಬಂದ್ರೆ ನಿಯಂತ್ರಣ ಮಾಡಬೇಕು. ನಿಯಂತ್ರಣ ಮಾಡ ಗೊತ್ತಿ. ಉದಾಹರಣೆ, ಇದು ಮೈ ಸೂತ್ರದಲ್ಲಿ ಇರ್ತಾರೆ, ಬಾಯಿ ವೇದ ಮಂತ್ರ ಬರ್ತಾ ಇಲ್ಲಾಗ ಹೇಳ್ತಾರೆ, ಮಂತ್ರ ಬರುತ್ತೆ ಹೇಳದೆ ನಿಯಂತ್ರಣ ಮಾಡ್ತಾರೆ. ಆ ನಿಯಂತ್ರಣ ಮಾಡು ಸೂತ ಕಾರ್ಯಗಳಲ್ಲಿ. ಬೈಲಿಗೆಯಲ್ಲಿ ಇದ್ದ ಕಾಲಕ್ಕೆ ವೇದ ಮಂತ್ರ ಗೊತ್ತಿದ್ರೂ ಹಾಗೆ ಹೇಳಬಾರ್ದು, ಕಿವಿ ಬಿದ್ದಿದ್ರೆ ಹೇಳಬಾರ್ದು. ಎಷ್ಟೋ ದಿನ ಬಾಯ್ಪಾಠ ಆಗಿರ್ತದೆ, ಹೆಂಗಸರಿಗೆ ಪುರುಷರು ಬಾಯ್ಪಾಠ ಆಗಿಬಿಟ್ಟಿರುತ್ತೆ. ಯಾರು ತಪ್ಪು ಹೇಳ್ತಿದ್ರೆ ತಪ್ಪು ಅಂತ ಹೇಳ್ತಾರೆ, ಏನಂತ ಹೇಳಲ್ಲ, ತಪ್ಪು ಹೇಳ್ತಿದ್ದೆ ಅಂತ ಹೇಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಅಷ್ಟು ಹೇಳ್ಬೋದು, ಹೀಗೆ ಹೇಳು ಅಂತ ಹೇಳಬಾರ್ದು. ಡಿಫರೆನ್ಸ್ ಗೊತ್ತಾಯ್ತಾ? ಅದು ವಿಷಯ ಹೇಳಿದ್ದಾರೆ. ಈಗಾಗಲೇ ಜಯ ಶಬ್ದಕ್ಕೆ ಎರಡು ಅರ್ಥ. ಒಂದರ್ಥ ನಿನಗೆ ಜಯವಾಗಲಿ ಎಂಬುದು ಸಣ್ಣವ್ರಿಗೆ ಹೇಳಿದಾಗ ಅರ್ಥ. ದೊಡ್ಡವ್ರು ಹೇಳಬೇಕಾದ್ರೆ ಏನಂತ ಅರ್ಥ? ಅದಕ್ಕೆ ನೀನು ಜಯಶೀಲನಾಗಿದ್ದೀ ಅಂತ. ಗೊತ್ತಾಯ್ತಾ? ಯು ಆರ್ ವಿಕ್ಟೋರಿಯಸ್ ಅಂತ. ನೀನು ಜಯಶೀಲ, ನಮ್ಮಿಂದ ನಾವು ಹೇಳ್ತೀವಿ ಅಂತ ಗೆಲ್ಲೋ ಅಂತ ಅರ್ಥ ಅಲ್ಲ. ಆಶೀರ್ವಾದ ಮಾಡೋದಿಲ್ಲ ಅದಕ್ಕೆ. ಯು ಆರ್ ಗ್ರೇಟ್ ಅಂತ, ಗ್ರೇಟ್ ಅಂತ ಅದಕ್ಕೆ ಅರ್ಥನೇ ಬರುತ್ತೆ. ಈ ಅರ್ಥ ಮೂಲ ರಾಮೋ ವಿಜಯತೆ, ದಿಗ್ವಿಜಯ ರಾಮೋ ವಿಜಯತೆ, ಗೋಪಾಲಕೃಷ್ಣೋ ವಿಜಯತೆ. ಏನರ್ಥ? ದೊಡ್ಡವರಾಗಿದ್ದಾರೆ, ಸರ್ವೋತ್ತಮನಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಎರಡು ಫಾರಂ ಇದೆ. ಜೀಧಾತುವಿಗೆ ಎರಡು ಫಾರಂ ಇದೆ. ಅದರಲ್ಲಿ ಸಕರ್ಮಕವಾದಾಗ ಯಾರನ್ನು ಗೆದ್ದ ಅಂತ ಹೇಳಿದ್ರು, ಹಾಗೆ ಇದ್ದಾಗ ಶ್ರೇಷ್ಠ ಅಂತ ಹೇಳ್ತಾರೆ. ನಿತ್ಯ ವಿಜಯಾಧಿಕರಣಸ್ಯ ಹರೇಹೇ, ಅದೇ ಪ್ರಶ್ನೆ ಉತ್ತರ ಕೊಟ್ಟು. ನಿತ್ಯ ವಿಜಯ ಪರಮಾತ್ಮನಿಗೆ ಏಷತ್ಕಾಲ ವಿಜಯವು ನಾಶಾಶ್ಯತೆ, ಕಿಂತು ವಿಜಯ ಪ್ರಕಾಶನಂ, ನೀನು ಸದಾ ಜಯಶೀಲನಾಗಿರುವೆ ಅಂತ ಅರ್ಥ. ಸರ್ವದಾ ಜಯತೋ ವಿಷ್ಣು ಜಯಸ್ತಸ್ಯ ಪ್ರಕಾಶನಂ. ದೊಡ್ಡವರು ಅಂತ ಹೇಳಿದ್ರೆ ದೊಡ್ಡವರಾಗಲಿ ಅಂತ ಹೇಳೋದು. ದೊಡ್ಡವರಾಗಲಿ ಅಂದ್ರೆ ಆಶೀರ್ವಾದ, ಹಾರೈಕೆ. ದೊಡ್ಡವರಾಗಿದ್ದಾರೆ ಒಂದು ಫ್ಯಾಕ್ಟ್. ಜಯ ಶಬ್ದಕ್ಕೆ ಆ ರೀತಿ ಅರ್ಥ, ಭಕ್ತಾನುಕಂಪಿತ್ವೇನ ಜಯಂ ಪ್ರಕಾಶಯ ಇತ್ಯರ್ಥ. ಇಲ್ಲಿ ಜಯ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು ಅಂದ್ರೆ, ನಿನ್ನ ಜಯವು ನಮಗೆ ತೋರಿಸಿಕೊಡು ಅಂತ. ಉದಾಹರಣೆ, ಕಂಸಾದಿಗಳು ಯುದ್ಧ ಮಾಡ್ತಾರೋ, ಕೃಷ್ಣ ಬೇಗ ಕೊಂದ್ಬಿಡು ಅಂತ ಪ್ರಾರ್ಥನೆ ಮಾಡ್ತಾರಲ್ಲ. ಅತ್ರ ರಾಜವತ್ ದಿಶಾಂ ಜಯೋ ನ ಪ್ರಾರ್ಥ್ಯತೆ ಕಿಂತು ದುಸ್ತರ ಪ್ರಕೃತ್ಯಾದೇ ರೀತ್ಯಾಶಯವಾನಾಹ ಜಹೀತಿ. ಇದು ಸಾಮಾನ್ಯ ರಾಜಾಜಗಳಾದ್ರೆ ದಿಗ್ವಿಜಯವನ್ನು ಮಾಡ್ತಾರಷ್ಟೇ, ಆದರೆ ಪರಮಾತ್ಮನ ದಿಗ್ವಿಜಯ ಅದರ ಮೇಲಲ್ಲ. ದುಸ್ತರ ಪ್ರಕೃತಿ ಮೇಲೆ ಮಾಡ್ತಾನೆ ಅಂತ ಹೇಳ್ತಾರೆ. ಪ್ರಕೃತಿಯನ್ನು ಮೆಟ್ಟಿದ್ದೇ ನಿಂತಿದ್ದಾನೆ ಪರಮಾತ್ಮ, ತಮಸಃ ಪರಸ್ತಾತ್ ಅಂತ ಹೇಳ್ತಾರೆ. ಅದೇನು ಅಂದ್ರೆ ಜಹಿ, ಜಯ ಜಯ ಜಹಿ, ನೀನು ಜಯಶೀಲನಾಗಿದ್ದಿ ಜಯಶೀಲನಾಗಿದ್ದಿ, ಜಹಿ ನೀನು ಗೆಲ್ಲಬೇಕು, ನಾಶ ಮಾಡಬೇಕು. ಯಾವುದನ್ನ? ಹೇ ಅಜಿತ, ಅಜಿತ, ಅದಕ್ಕೆ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಜಿತ, ಅಜಿತ ಅಂದ್ರೆ ಯಾವ ಕಾಲಕ್ಕೂ ಸೋಲೋನು, ಅಜಿತ ಅಂದ್ರೆ ಸೋಲ್ದೇ ಇರೋನು. ವಶೀ ವಶೇ ನ ಕಶ್ಯಾಪಿ ಯೋ ಅಜಿತೋ ವಿಜಿತಾಖಿಲ ಸರ್ವಕರ್ತಾನ ಕ್ರಿಯತೆ ತಂ ನಮಾಮಿ ರಮಾಪತಿ. ದೋಷೈ ಜನ್ಮ ದುಃಖ ಅಜ್ಞಾನಾದಿಭಿ ಆನಂದ ಜ್ಞಾನಾದಯೋ ಜೀವಗುಣ ಗೃಹೀತಾ ಸಂವೃತಾ ದೋಷ ಗೃಹೀತ ಗುಣಾಂ ಅಜಾಂ ಜಹಿ. ಅಲ್ಲಿಗೆ ಅನ್ವಯ, ದೋಷ ಗೃಹೀತ ಗುಣಾಂ ಅಜಾಂ ಜಹಿ. ದೋಷ ಗೃಹೀತ ಗುಣಾಂ, ದೋಷಗಳಿಂದಾಗಿ ಗುಣಗಳು ಮುಚ್ಚಿ ಹೋಗಿರತಕ್ಕಂತಹ ದೋಷ ಗುಣ, ದೋಷ ಗೃಹೀತ ಗುಣ, ದೋಷದಿಂದಾಗಿ ಗುಣಗಳೆಲ್ಲ ಮುಚ್ಚಿ ಹೋಗಿರತಕ್ಕಂತಹ ಏನ್ ಮಾಡುತ್ತೆ, ಮುಚ್ಚಿ ಹಾಕುತ್ತೆ ಪ್ರಕೃತಿ. ಪ್ರಕೃತಿಯ ಬಂಧನಕ್ಕೆ ಸಿಕ್ಕ ಜೀವ ಏನ್ ಮಾಡ್ತಾನೆ? ದೇವತೆಗಳಿಗೂ ಬಂಧನ ಇದೆ, ಮನುಷ್ಯರಿಗೂ ಬಂಧನ ಇದೆ. ದೇವತೆಗಳಿಗೆ ಆ ರೂಪಕ್ಕೂ ಬಂಧನ ಇದೆ, ಮನುಷ್ಯ ರೂಪಕ್ಕೂ ಬಂಧನ ಇದೆ. ಅದೇ ದೇವತೆ ಮನುಷ್ಯನಾಗಿ ಹುಟ್ಟಿದಾಗ ಬಂಧನ ಜಾಸ್ತಿ ಆಗುತ್ತೆ. ಅದಕ್ಕೆ ದೇವತೆಗಳು ಏನಾಗಿ ಇಟ್ಟುಕೊಂಡಕ್ಕೆ ಇಷ್ಟಪಡೋದಿಲ್ಲ, ಮನುಷ್ಯ ಹುಟ್ಟಕ್ಕೆ ಇಷ್ಟಪಡೋದಿಲ್ಲ. ದೋಷಗಳಿಗೆ ಶಾಪ ಬಂದಾಗ ಅವ್ರು ಹೇಳ್ತಾರೆ, ಯೋ ನ ಮಾನುಷಂ ಗರ್ಭಮ ಮಾಪ್ನಮೋ ವಯಂ. ಭೂಲೋಕಕ್ಕೆ ಹೋಗ್ರಿ ಅಂದ್ರೆ ಅವರಿಗೆ ಶಾಪ, ಅವನು ಮರ್ತೋಗ್ಬಿಡುತ್ತೆ ಅಂತ. ಆದ್ರಿಂದ ಅದೇ ದೇವ ವ್ಯಕ್ತಿಯವರೇ ಭೂಲೋಕದಲ್ಲಿ ಬಂಧನ ಜಾಸ್ತಿ ಅಂತ ಕರೀತಾರೆ. ಆ ರೀತಿ ಪ್ರಕೃತಿಯೇ ಬಂಧಕ, ಅದರಲ್ಲೂ ಕೂಡ ಬಂಧಕ ಬಂಧನದಲ್ಲಿ ವೆರೈಟಿ ಇದೆ. ಅಂತ ಬಂಧಕವಾದ ಪ್ರಕೃತಿಯನ್ನ ನೀನು ಗೆಲ್ಲು, ನಾಶ ಮಾಡು, ನಮಗೆ ಪರಿಹಾರ ಮಾಡು ಅಂತ ಅರ್ಥ. ದೋಷಗೃಹೀತ ಗುಣ ತಾಮಜ, ಯಾವ ಪ್ರಕೃತಿಯಿಂದ ದೋಷಗಳ ನಿಮಿತ್ತವಾಗಿ ಜೀವರ ಜ್ಞಾನಾನಂದಾದಿ ಗುಣಗಳೆಲ್ಲ ಮುಚ್ಚಿ ಹೋಗಿವೆಯೋ ಅಂತ ಪ್ರಕೃತಿಯನ್ನು ನೀನು ಪರಿಹರಿಸು ನಮಗೆ. ಅಜ ಗತಿಕ್ಷೇಪಣಯೋ ರೀತಿ ಧಾತೋ ಜೀವಗುಣಾಕ್ಷೇಪಿಕಾಂ ಜಹಿ ಅಜಾ ಅಂತ ಹೆಸರು. ಅಜಾಂ, ಅಜಾಂ ಅಂದ್ರೇನು? ಜೀವಗುಣ ಅಕ್ಷೇಪಿಕಾಂ ಗತಿಕ್ಷೇಪಣಯೋ, ಅಜ ಶಬ್ದಕ್ಕೆ, ಅಜ ಧಾತುವಿಗೆ ಗತಿ ಮತ್ತು ಕ್ಷೇಪಣ ಅಂತ ಎರಡು ಅರ್ಥ ಇದೆ. ಅದಕ್ಕೆ ಜೀವಗುಣ ಅಕ್ಷೇಪಿಕಾಂ, ಜೀವಗುಣಗಳನ್ನ ಅಜಾ ಅಂತ ಅಪೇಕ್ಷಿಸಿದ್ರೆ ಅದಕ್ಕೆ ಜೀವಗುಣಗಳನ್ನು ಮುಚ್ಚಾಕತಕ್ಕಂತಹ ಪ್ರಕೃತಿಯನ್ನ ನೀನು ತಥಾ ಪರಮಾಚ್ಛಾದಿಕಾಂ ಜಹಿ ಗಮಯ ಅಪಸಾರ ಎದಿ. ಯಾವ ಜೀವರಿಗೆ ಎರಡು ರೀತಿಯ ಜಾವರ್ಗ ಇದೆ, ಒಂದು ಜೀವಾಚ್ಛಾದಿಕ ಅಂತ, ಒಂದು ಪರಮಾಚ್ಛಾದಿಕ ಅಂತ. ಒಂದು ಜೀವನ ಸ್ವರೂಪವನ್ನು ಮುಚ್ಚಾಕತಕ್ಕಂತಹ ಪ್ರಕೃತಿಯ ಒಂದು ಅಜ್ಞಾನದ ಭಾಗಕ್ಕೆ ಏನಂತ ಕರೀತಾರೆ? ಜೀವಾಚ್ಛಾದಿಕ. ದೇವರನ್ನು ಕಾಣದಂತೆ ಮಾಡೋದಕ್ಕೇನಂತ ಕರೀತಾರೆ? ಪರಮಾಚ್ಛಾದಿಕ. ಪರಮಾತ್ಮನನ್ನ ಆಚ್ಛಾದನ, ಪರಮಾತ್ಮನನ್ನ ಕಾಣದಂತೆ ಮಾಡತಕ್ಕಂಥ ತೆರೆ, ಆಚ್ಛಾದನ ತೆರೆ. ದೇವರನ್ನು ಕಾಣದಂತೆ ಮಾಡತಕ್ಕಂಥ ತೆರೆ ಒಂದು, ನಮ್ಮನ್ನೇ ಕಾಣದಂತೆ ಮಾಡಿರತಕ್ಕಂಥ ತೆರೆ. ಅದಕ್ಕೆ ತಾನ್ಯಾರೋ ತನ್ನ ದೇಹವ್ಯಾರೋ ಅಂತಾರಲ್ಲ, ಹಾಗೆ ನಮಗೆ ನಾವ್ಯಾರೋ ಅಂತೂ ಗೊತ್ತಿಲ್ಲ, ದೇವರು ಕಾಣ್ತಾ ಇಲ್ಲ. ಅದಕ್ಕೆ ಅಡ್ಡ ಇರೋದು ಯಾವುದು? ಪ್ರಕೃತಿ. ಅದಕ್ಕೆ ಏನಾಗಬೇಕು? ಎರಡು ಪರಿಹಾರ ಆಗಬೇಕು, ಈಗ ಎರಡು ಪರಿಹಾರ ಆಗಬೇಕು. ಅದನ್ನು ಹೇಳ್ತಾರೆ ತಥಾ. ಹೌದು, ಅದು ಹಾಗೆ ಅದು ಎರಡು ತೆರೆನೂ ಆಗ್ಬಿಡು, ನಮ್ಮದ ತೆರೆನೇ ತೆಗೆದೇ ಬಿಡು, ನಿಮ್ಮ ತೆರೆನ ಸರಿಸು. ಅದಕ್ಕೆ ಹೇಳ್ತಾರೆ ಪರಮಾತ್ಮನ ಮುಚ್ಚತಕ್ಕಂಥ ತೆರೆ ಪೂರ್ತಿ ಹೋಗೋದಿಲ್ಲ, ಏನ್ ಮಾಡ್ಬೇಕು? ಅದನ್ನ ಸರಿಸ್ತಾರೆ, ನಮ್ಮದನ್ನು ಡೆಸ್ಟ್ರಾಯ್ ಮಾಡ್ಬಿಡ್ತಾರೆ. ನಮ್ಮ ಸ್ವರೂಪ ಯಾವಾಗಲೂ ಕಾಣುತ್ತೆ, ಪರಮಾತ್ಮನ ಸ್ವರೂಪ ಮಾತ್ರ ತೆರೆ ಸರಿಸಷ್ಟು ಕಾಣುತ್ತೆ, ಪೂರ್ತಿ ತೆರೆ ಸರಿಸೋದಿಲ್ಲ. ಅದು ದೇವ್ರ ತಾನು ತೆರೆ ಹಾಕೋ ಅಭ್ಯಾಸ ಇರುತ್ತೆ. ನೈವೇದ್ಯ ಕಾಲಕ್ಕೆ ಅಷ್ಟೇ ಇಲ್ಲ, ಇದು ಆ ಕಡೆ ಹೋಗ್ಬಿಟ್ರೆ ನೀವು, ಒಬ್ಬ ತಿರುಪತಿ ಆ ಕಡೆ ಎಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟರೆ ತೆರೆ ಹಾಕ್ಬಿಟ್ಟಿರ್ತಾರೆ. ಆ ತೆರೆ ಹೋಗ್ತಾ ಬರ್ತಾ ತೆರೆ ಅವ್ರು ತಗೊಂಡು ಮಾಡುತ್ತಿರ್ತಾರೆ, ಉಳಿದವ್ರಿಗೆ ತೆರೆ ಇರುತ್ತೆ. ಅರ್ಥ ಆಯ್ತಾ? ಆಮೇಲೆ ಏನ್ ಮಾಡ್ತಾರೆ? ದುಡ್ಡು ಗೀನ್ ಕೊಡಿಸೋದೆಲ್ಲ ತೆಗೆದು ತೋರಿಸ್ತಾರೆ, ಅರ್ಜೆಂಟ್ ಇದ್ದರೆ ದುಡ್ಡು ಇದ್ದರೆ ಕೊಟ್ಟರೆ ಮಾಡ್ತಾರೆ, ಇಲ್ಲೋದ್ರೆ ಬೈ ಕಳಿಸ್ತಾರೆ. ಅದು ಪದ್ಧತಿ, ತೆರೆ ಸರಿಸೋದು ಬೇರೆ, ತೆರೆ ತೆಗೆಯೋದು ಬೇರೆ. ನಮ್ಮ ತೆರೆಯನ್ನ ತೆಗೆದೇ ಬಿಡು, ನಿಮ್ಮ ತೆರೆಯನ್ನ ವ್ಯಾಗುಟ್ಯ ಸರಿಸೋದು ಹೇಳ್ತಾರೆ. ಏನೋ ಅದೇ ಸ್ವರೂಪ ಲಿಂಗದೇ ಹೋದ ತಕ್ಷಣ ಸ್ವರೂಪದ ತೆರೆ ಡೆಸ್ಟ್ರಾಯ್ ಆಗಿಬಿಡುತ್ತೆ, ಆ ತೆರೆ ಹೋಗೋದಿಲ್ಲ. ಆ ತೆರೆ ಸರಿಸ್ಬೇಕು ಅಷ್ಟೇ ಹೊರತು, ಎಷ್ಟು ಬೇಕೋ ಯೋಗ್ಯತೆ ಕಾಣಿಸ್ ಮಾತ್ರ ಸರಿಸ್ತಾರೆ. ಪೂರ್ತಿ ಮಹಾಲಕ್ಷ್ಮಿಯಿಂದ ಹಿಡಿದು ಯಾರಿಗೂ ಪೂರ್ತಿ ಸ್ವರೂಪ ಕಾಣದೇ ಇಲ್ಲ, ಪೂರ್ತಿ ಕಾಣದ ದೇವರಿಗೆ ತನ್ನ ರೂಪ ತನಗೆ ಬರುತ್ತೆ, ಯಾರಿಗೂ ಕಾಣ. ತಥಾ ಪರಮಾಚ್ಛಾದಿಕಾಂ ಜಹಿ ಗಮಯ ಅಪಸಾರ ಏತಿ. ಅವ ಅದ ಪರಮಾಚ್ಛಾದಿಕವನ್ನು ನೀನು ತೆಗೆದಾಕು, ಸ್ವಲ್ಪ ಸರಿಸು. ಏತಿ ಅಪಿ ಪ್ರಕೃತಿ ಶಬ್ದವಾದ ಅವಕ್ಕೂ ಪ್ರಕೃತಿ ಅಂತಾನೆ ಹೆಸರು. ಅಥಾನ್ನೇ ಪ್ರಕೃತಿ ದುಷ್ಟೇ ಋಷುಪ್ರಾತಿಷ್ಠಿಕಂ ಸ್ಥಿತಿ ಇತ್ಯಾದಿ. ಈ ಪ್ರಕೃತಿ ಕತ್ತಲೆ ಎರಡು ರೀತಿ, ಇಂಡಿವಿಜುವಲ್ ಬೇರೆ, ಮಾಸ್ ಅಲ್ಲಿ ಬೇರೆ. ರಾತ್ರಿ ಕತ್ತಲಾಗಿಬಿಡುತ್ತೆ ಯಾರಿಗದು? ಮಾಸ್ ಎಲ್ರಿಗೂ ಕೂಡ. ಆಮೇಲೆ ಲೈಟ್ ಇದೆ, ಯಾರಿಗೂ ಒಂದು ರೂಮಲ್ಲಿ ಮಾತ್ರ ಲೈಟ್ ಹೋಗಿಬಿಟ್ಟಿದೆ, ಯಾರಿಗದ ಕಾಣೋದಿಲ್ಲದ? ರೂಮ್ನಲ್ಲಿ ಮಾತ್ರ ಕಾಣೋದು, ರೂಮ್ ಬಾಲಾಕ್ಬಿಟ್ಟು ಅವ್ರಿಗೆ ಮಾತ್ರ ಕಾಣೋದು, ಅವ್ರಿಗೆ ಕಾಣಿಸ್ತು. ಅದೇ ರೀತಿನೆ ಒಂದು ಕುರುಡ ಇದ್ದಾನೆ, ಅವನ ಕತ್ತಲೆ ಎಲ್ಲಿದೆ ಅವನಿಗೆ? ಮಠ ಮಠ ಮಧ್ಯಾಹ್ನ ಕಣ್ಣು ಕಾಣದು, ಅವನು ಒಳಗಿದೆ. ಅರ್ಥ ಆಯ್ತಾ? ಹೊರ ಕತ್ತಲೆ ಬೇರೆ, ಒಳ ಕತ್ತಲೆ ಬೇರೆ. ಅದು ಜೀವಾಚ್ಛಾದಿಕ ಪರಮಾಚ್ಛಾದಿಕ ರೂಪ ಎಲ್ಲಿದೆ? ಅದು ಇಂಡಿವಿಜುವಲ್ ಆಗಿದೆ. ಅರ್ಥ ಆಯ್ತಾ? ಈಗ ಉದಾಹರಣೆ ಇವರು ಅಪರೋಕ್ಷ ಜ್ಞಾನ ಆಯ್ತು ಈಗ ಅವನೇ ತೆರೆದ್ರೆ ಅಷ್ಟೇನೆ ನೂರಾದ್ರೆ ಕ್ಯಾಟ್ರಾಕ್ಟ್ ಬಂದ್ಬಿಟ್ಟಿದೆ ಯಾರಿಗೆ ಆಪರೇಷನ್ ಮಾಡ್ತಾರೆ ಅವರಿಗೆ ಮಾತ್ರ ಸರಿ ಹೋಗುತ್ತೆ ಹೊರತು ಬಿಡೋದ್ರೆ ಹಾಗೆ ಇದೆ ಅದಕ್ಕೆ ಇಂಡಿವಿಜುವಲ್ ಬೇರೆ ಮಾಸಲ್ ಬರ್ತಾ ಇದೆ ಅದಕ್ಕೆ ಅದೇನಂತ ಕರೀತಾರೆ ಅದಕ್ಕೆ ಪ್ರಾತಿಷ್ಠಿಕ ಅಂತ ಕರೀತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತ್ಯೇಕ ಪ್ರತ್ಯೇಕ ಇದ್ದಾಗ ಅದು ಪ್ರಾತಿಷ್ಠಿಕ ಏನಂತ ಲಿಂಗದ ಎಲ್ಲ ಅಟ್ಯಾಚ್ಡ್ ಇದ್ದಾಗ ಒಟ್ಟಿಗೆ ಹೋದ ತಕ್ಷಣ ಒಟ್ಟಿಗೆ ಹೋಗ್ಬಿಡುತ್ತಲ್ಲ ಅದು ಡಿಫರೆಂಟ್ ಸ್ಟೇಜ್ ಅಲ್ಲ ಒಟ್ಟಿಗೆ ಅವೆಲ್ಲ ಡಿಸ್ಟ್ರಾಯ್ ಆಗ ಇತ್ಯಾದಿ ಏತೇನ ಜಯ ಜಯ ಇತ್ಯಾರಭ್ಯ ಸಮೃತ ಅಜಿಸಮೃತ ಇತ್ಯಂತ ಶ್ರುತಿ ಗೃಹೀತ ಇದರಿಂದ ಈ ಶ್ರುತಿ ಗೃಹೀತವಾಗಿದೆ ಅಂತ ಹೇಳಿ ಯಾವ ಶ್ರುತಿ ಅಂತೇಳಿ ಕೆಳಗೆಲ್ಲ ಕೋಟ್ ಮಾಡ್ತಾರೆ ಶ್ರುತಿ ಶ್ರುತಿಗೀತೆ ವ್ಯಾಖ್ಯಾತ ಶ್ರುತಿಗೀತ ಶ್ಲೋಕಾ ಸರ್ವೇ ಉದಾಹೃತ ವ್ಯಾಖ್ಯಾತ ರಥ ತಾನೇ ಭಾಗವತ ಶ್ಲೋಕಾ ಶ್ರುತಿಗೀತ ವ್ಯಾಖ್ಯಾನೆ ಶ್ಲೋಕಾರ ಮೂಲಭೂತ ಹೃದಯೋ ಅಪಿ ಆಚಾರ್ಯರು ಉದಾಹೃತ ಯದ್ಯಪೇತಾ ಶ್ರುತೇ ವಿಜಯಶ್ರುತಿ ಉದಾಹೃತ ವ್ಯಾಖ್ಯಾತಾಸ್ಯ ತಥಾಪಿ ಏಕತ್ರೈವ ಸರ್ವವಿಷಯ ಲಾಭಾಯ ಸುಬೋಧತ್ವಾಯ ತಾಹ ಶ್ರುತಿರುದಾಹೃತ್ಯ ತಾಸಾ ಅರ್ಥೋಪಿ ನಿವೇಶಿತಂ ಅಸ್ವಾಭಿ ಅಧಸ್ತನ ಟಿಪ್ಪಣಿಷು ಅಂತ ಹೇಳ್ತಾ ಕೆಳಗೆ ಶ್ರುತಿ ವಾಕ್ಯಗಳ ಆಚಾರ್ಯ ಕೊಡ್ತಾ ಇದ್ದಾರೆ ಆ ಶ್ರುತಿ ವಾಕ್ಯ ಯಾವುದು ಅಂದ್ರೆ ಕೆಳಗೆ ಹೇಳ್ತಾರೆ ಹುಲ್ಲು ಹೇಳ್ತಾರೆ ಆಚಾರ್ಯ ಅದು ಶಾಂಡಿಲ್ಯ ಶ್ರುತಿ ಅಂತ ಶ್ರುತಿ ಆ ಶ್ರುತಿಯಲ್ಲಿ ಬಂದಿರೋ ಭಾಗ ಇದೆ ಜಯ ಜಯ ಹನ ಹನ ಪ್ರಕೃತಿ ದ್ರಾವಯ ದ್ರಾವಯ ಭಿಂದಿ ಭಿಂದಿ ದುಃಖಂ ತಮೋ ಹರತಿ ಮಜಿತ ಪರಮ ಪರಮೇಶಾನ ವಾಸುದೇವ ವೈಕುಂಠ ನಾರಾಯಣ ಹೃಷಿಕೇಶಾನ ಯಾಹಿ ದೀವ ಗುಣಾ ವಿಸಮೃತ ಹಿಸಮೃತ ಏಷ ಹಿ ಆನಂದೋ ಅಜರೋ ಅಮರೋ ಅಧಿಶಕ್ತಿಮಾನ್ ತದಾಭಾಸಸ್ತ್ವಯಾ ತಥೆ ಸಂಭಾವ್ಯೋ ಯತಃ ಪರಪರಮೇಶ್ವರ ಪರಜ್ಞಾನ ಪರಾನಂದ ಪರಶ್ರೀ ಪರಯಶ ಪರಪ್ರವೃತ್ತಿ ನಿತ್ಯಮೇವ ಸ್ವತೋಸಿ ತ್ವಂ ರಮಾಯಾಃ ತ್ವಂ ವಿರಿಂಚಸ್ಯ ರುದ್ರ ಇಂದ್ರ ಸೋಮ ಸೂರ್ಯ ಮುಖ ಮುಖಾನಾಂ ಅದಭ್ರಶಕ್ತಿದೋಸಿ ಪ್ರವರ್ತಕೋಸಿ ನಿವರ್ತಕೋಸಿ ಅನೋಸಿ ಅನಂತೋಸಿ ಸೃಜತೋ ಹಿತೇ ಋತಯೋ ಅನುವರ್ತಂತೆ ನೈವ ಸೃಜತಃ ಕಿಂ ವಿದಧತೆ ಕಿಂ ವಾ ನಿಷೇಧಂತಿ ಸ್ತುತಿ ಮಾತ್ರ ಏವ ತೇ ಸ್ಯುಃ ಪ್ರಭೋ ವಿಭೋ ಸಮಾಸ್ವ ವ್ಯಾಸ್ವ ಉತ್ತಿಷ್ಠ ಪ್ರಚರ ವಿಚರ ಸಂಧಿನು ಸಂಧಿನು ಮಾತೆ ಕ್ಷಣೋ ಅತ್ಯಗಾನ್ ಮಾತೆ ಕ್ಷಣೋ ಅತ್ಯಗಾತ್ ಇತಿ ಶಾಂಡಿಲ್ಯ ಶ್ರುತಿ ಆ ಶ್ರುತಿಯ ಅರ್ಥ ಇಷ್ಟರಲ್ಲಿ ಬಂದಿದೆ ಅಂತ ಅದಿಷ್ಟು ಶ್ರುತಿ ಫುಲ್ ಕೊಟ್ಟು ಮಾಡಿದ ಆಚಾರ ಒಬ್ಬರೇ ಅವ್ರು ಕಂಡ ಋಷಿ ಪರದ ಋಷಿ ಆ ಭಾರತ ಅವ್ರ ದಕ್ಷಾಮಿತ್ ಋಷಿ ಅಂತ ಹೇಳ್ತೀವಿ ಅವ್ರ ಗಾಯತ್ರಿ ಮಂತ್ರಕ್ಕೆ ಹಾಗೆ ಅವರು ಕಂಡ ವೇದ ಮಂತ್ರದ ಭಾಗ ಅಂತ ಅರ್ಥ ಮುಂದೆ ತಿಂ ನಂದ್ರಿ ಮುಂದೆ ಏನಾಯ್ತು ಜಯ ಜಯ ಜಹಿ ಅಜಾ ಭಜಿತ ದೋಷ ಗೃಹೀತ ಗುಣ ಅದೊಂದು ಭಾಗ ತ್ವಮಸಿ ಯದಾತ್ಮನ ಸಮರುದ್ಧ ಸಮಸ್ತ ಭಗ ನಿನಗೆ ಯಾತಕ್ಕೆ ಸಾಧ್ಯ ಇದು ಅಂದ್ರೆ ತಂದ್ರೀ ಪ್ರಕೃತಿಯ ಛನ್ನ ತ್ವ ವಿಶೇಷ ಜೀವಾತ್ಮನೋ ಕೋ ವಿಶೇಷದತ್ರ ತ್ವಮಸೀತಿ ತ್ವಂ ಯತ್ ಯಸ್ಮಾತ್ ಆತ್ಮನ ಸ್ವತ ಏವ ಅಸಂಭಿನ್ನೋ ಅತಃ ಏವ ಅವರುದ್ಧ ಅನಭಗತಃ ಸಮಸ್ತಃ ಪೂರ್ಣೋ ಭಗ ಐಶ್ವರ್ಯಾದಿ ಗುಣೋ ಯಸ್ಯತೆ ಸತಥಾ ಯತ್ ಆತ್ಮನ ಸಮವೃದ್ಧ ಸಮಂತ ಭಗ ಸಮಸ್ತ ಭಗ ಅಸಿ ಸಮವೃದ್ಧ ಸಮಸ್ತ ಭಗ ಯಾವುದೇ ವಿಧವಾದ ಭಗ ಅಂದ್ರೆ ಐಶ್ವರ್ಯಾದಿ ಗುಣಗಳು ಯಾವ ಗುಣಗಳು ಕೂಡ ನಿನ್ನಿಂದ ಮುಚ್ಚೋಗೇ ಇಲ್ಲಿ ಯಾವಾಗಲೂ ಇರ್ತಾ ಇಲ್ಲ ನೀ ಪ್ರಕೃತಿಯ ಪರಹಾರಿ ಯಾವೆಲ್ಲ ಪ್ರಕೃತಿಯ ಅಡಿಯಲ್ಲಿ ಬರತಕ್ಕಂಥವು ಆದ್ರಿಂದ ಪ್ರಕೃತಿಯ ಬಂಧನಕ್ಕೊಳಗಾದ ನಮ್ಮನ್ನ ನೀನು ಬಂಧರಹಿತರಾದ ಪಾರ್ಮ ಬಂಧನದಲ್ಲಿ ಇದನ್ನು ಬಿಡಿಸಬೇಕಾದ್ರೆ ಬಿಡಿಸೋನು ಏನಾಗಿರಬೇಕು ಬಂಧನ ಇರಬಾರದು ಅದಕ್ಕೆ ಪ್ರಕೃತಿ ಬಂಧನ ಇರತಕ್ಕಂಥ ನಾವು ಇಲ್ಲಿ ಪ್ರಕೃತಿ ಬಂಧರಹಿತನಾದ ನೀನೇ ಇಲ್ಲಿ ಅದಕ್ಕೆ ನೀನು ಹಾಗೆ ಮಾಡಬೇಕು ನೀನು ತಮಸಿ ಸಮವರುದ್ಧ ಸಮಸ್ತ ಭಗ ಸಮವರುದ್ಧ ಅವರುದ್ಧ ಅನಭಗತಃ ಸಮಸ್ತ ಪೂರ್ಣೋ ಭಗ ಐಶ್ವರ್ಯಾದಿಗುಣ ಸತಥ ಅನಭಗತ ಪೂರ್ಣೈಶ್ವರ್ಯಾದಿಗುಣೋ ಅಸೀತ್ಯರ್ಥ ಯಾವ ಕಾಲಕ್ಕೂ ಪರಮಾತ್ಮನಿಗೆ ಗುಣಾದಿಗಳ ಆವೃತ್ತಿ ಎಂಬುದು ಇಲ್ಲವೇ ಇಲ್ಲ ಅಂತ ನೀನು ನಮ್ಮನ್ನ ಉದ್ಧಾರ ಮಾಡು ಭಗೋ ಯೋನ್ಯಾಂ ಭಗೋಪಸ್ಥೆ ಯಶೋ ವೀರ್ಯಾರ್ಕಭೂತಿಷು ಕಾಂತಿ ಇಚ್ಛಾ ಜ್ಞಾನ ವೈರಾಗ್ಯ ಧನೈಶ್ವರ್ಯ ತಪಸ್ಸು ಚಾಯಿತಿ ಯಾದವ ಭಗ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಇಲ್ಲಿ ಭಗ ಅಂದ್ರೆ ಈ ಅರ್ಥ ತಗೋದು ನೀನು ಸಮಸ್ತ ಭಗ ಸಮಸ್ತವಾಗಿರತಕ್ಕಂತಹ ಐಶ್ವರ್ಯಾದಿ ಗುಣಗಳೇನಿವೆ ಅವುಗಳೆಂದೂ ಕೂಡ ಪ್ರಕೃತಿಯ ಬಂಧನಕ್ಕೊಳಗಾಗದಂತೆ ಇರತಕ್ಕಂಥವನು ನೀನು ನಾವು ಒಳಗಾದವರು ಅಂತ ನಮ್ಮನ್ನ ನೀನು ಉದ್ಧಾರ ಮಾಡು ಅತಃ ತ್ವತ್ ಪ್ರತಿಬಿಂಬಭೂತಸ್ಯ ಜೀವಸ್ಯ ಪ್ರಕೃತ್ಯಾಚ್ಛಾದಿತತ್ವಾತ್ ತ್ವತ್ಪ್ರಸಾದವಂತರೇಣ ಐಶ್ವರ್ಯಾದ್ಯ ಗುಣಾನ ಪ್ರಕಾಶಂತೆ ಬಿಂಬ ಪರಮಾತ್ಮ ಪ್ರತಿಬಿಂಬ ಜೀವ ಪ್ರತಿಬಿಂಬರಾದ ಜೀವನಿಗೆ ಆಚ್ಛಾದನೆ ಬಂದು ಹೋಗಿದೆ ದೇವರ ಅನುಗ್ರಹ ಮಾಡದೆ ಹೋದರೆ ಯಾವುದೋ ಹೊರಗೆ ಬರೋದಿಲ್ಲ ಅದಕ್ಕೆ ಮಾಡು ಅಂತ ಕೇಳ್ತಾರೆ ಅನೇನ ಹೇಷ ಆನಂದ ಇತ್ಯಾರಭ್ಯ ಸ್ವತೋಸಿ ತ್ವಮಿತ್ಯಂತ ಗೃಹೀತ ಇತೋಪಿ ವಿಶೇಷೋ ಅಸ್ತಿ ಇತ್ಯಾಹ ಅಜೇತಿ ಅಜ ಹೇ ವಿಷ್ಣು ಜಗದೋ ಕಸಾಂ ಜಗದಾಸ ಮುಂದಿದೆ ಜಗದಾತ್ಮದಾಭಿಖಲ ಶಕ್ತಿ ಅವಬೋಧಕ ಹೇ ಕ್ವಚಿತ್ ಅಜಯ ಆತ್ಮನ ಅನುಚರತೋ ಅನುಚರೇ ನಿಗಮ ಅಜೇತಿ ಅಜ ಹೇ ವಿಷ್ಣು ಜಗದೋಕಸಾಂ ಜಗದಾಶ್ರಯ ಭೂತಾನಾಂ ಶ್ರೀ ಬ್ರಹ್ಮಾದೀನಾಂ ಸೃಷ್ಟ್ಯಾದಿ ಅಖಿಲ ಶಕ್ತಿ ಅವಬೋಧಕ. ಅದಕ್ಕೆ ಅಖಿಲ ಶಕ್ತಿ ಅವಬೋಧಕ ಜಗದಾತ್ಮನಾಂ ಅಖಿಲ ಶಕ್ತಿ ಅವಬೋಧಕ. ಜಗತ್ತಿನಲ್ಲಿ ನೆಲೆಸಿರತಕ್ಕಂತಹ ಶ್ರೀ ಬ್ರಹ್ಮಾದಿ ಎಲ್ಲರ ಶಕ್ತಿಯನ್ನು ಕೂಡ ನೀನು ಅವಬೋಧನ ಮಾಡತಕ್ಕಂಥವು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ತದಾ ತಸ್ಮೈ ಹರಯೇ ಗುರವೇ ನಮಃ. ಅಂಥವನು ನೀನು ರಮಾಯಾಹ ಇತ್ಯಾರಭ್ಯ ಅನಂತೋಸಿ ಇತ್ಯಂತ ಅನೇನ ಸೂಚಿತ. ಇದಾನೀಂ ಗುಣವೃತ್ತಯಃ ಶ್ರುತಯೋ ನಿರ್ಗುಣೇ. ಈಗ ಗುಣವೃತ್ತಯಃ ಶ್ರುತಯೋ ನಿರ್ಗುಣೇ ಕಥಂ ಚರಂತಿ ಇತ್ಯಸ್ಯ ಪರಿಹಾರವಾಹ. ಹಿಂದೇನು ಪ್ರಶ್ನೆ ಕೇಳಿದ್ರು, ಗುಣವೃತ್ತಿಗಳು ಶ್ರುತಿಗಳು, ನಿರ್ಗುಣ ಪರಮಾತ್ಮ, ಗುಣವೃತ್ತಿಗಳಾದ ಶ್ರುತಿಗಳು ನಿರ್ಗುಣನಾದ ಪರಮಾತ್ಮನ ಬಗ್ಗೆ ಹೇಗೆ ಹೇಳ್ತಾ ಇವೆ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ. ಕ್ವಚಿದಿತಿ ಕ್ವಚಿದ್ ಅಜಯ ಆತ್ಮನ ಅನುಚರತೋ ಅನುಚರೇನ್ ನಿಗಮ. ಅರ್ಥ ಹೇಳ್ತಾರೆ, ನಿಗಮ ತತ್ವ ನಿಶ್ಚಾಯಕೋ ವೇದ ನಿತರಾಂ ಗಮಯತಿ ಪರತತ್ವಮಿತಿ ನಿಗಮ. ನಿಗಮ ಪರಮಾತ್ಮನ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡ್ತಕ್ಕಂಥ ಸಾಮರ್ಥ್ಯ ಇರೋದಕ್ಕೆ ವೇದಗಳು ಏನಂತ ಕರೀತೋ ಆಗಮ ನಿಗಮ ಅಂತ ಕರೀತಾರೆ. ಇದು ಮುಖ್ಯವಾಗಿ ನಿಗಮಗಳು ಅಂದ್ರೆ ವೇದಗಳು. ಕ್ವಚಿತ್ ಸೃಷ್ಟಿಕಾಲೆ ಆತ್ಮನ ಜೀವೇನ ಅಜಯ ಪ್ರಕೃತಿಯ ಚ ಅನುಚರತಃ ಪ್ರವರ್ತಮಾನಸ್ಯತೆ ತವ ಅನುಚರೇ ಚಿತ್ತಾನುವರ್ತಿತ್ವೇನ ವಿಧಿನಿಷೇಧ ರೂಪೇಣ ವರ್ತನೆ. ಸೃಷ್ಟಿಕಾಲದಲ್ಲಿ ವಿಧಿನಿಷೇಧ ಅನುಸೃತಿ ಹೇಳ್ತಾ ಇದೆ. ಹರೇಹೇ ತದ ಅಗೋಚರತ್ವಾಪ್ಲಯೇ ಕೇವಲ ಸ್ತುತಿ ರೂಪೇಣ. ಅವಾಗ ಜಗತ್ತಿದ್ದ ಕಾಲಕ್ಕೆ ಇದು ವಿಧಿ ವಿಧಿನಿಷೇಧ ಅಂತ ಹೇಳಬೇಕು. ಜಗತ್ತೆಲ್ಲ ಈಗ ಪರಮಾತ್ಮ ಉದರದಲ್ಲಿದ್ದ ಕಾಲಕ್ಕೆ ಯಾರು ಹೇಳಬೇಕು ಅಂದ್ರೆ ವಿಧಿನಿಷೇಧ ಹೇಳ್ತಾ ಬರೀ ದೇವರ ಸ್ತೋತ್ರ. ಅದು ಏನೇ ಮಾಡಿದ್ರು ಕೂಡ ದೇವರ ಸ್ತೋತ್ರ ಹೊರತು ಬರೋದು. ಅಕ್ಷರ ಅಕ್ಷರ ಸ್ತೋತ್ರ, ಪದ ಪದ ಸ್ತೋತ್ರ, ವಾಕ್ಯ ವಾಕ್ಯ ದೇವರ ಸ್ತೋತ್ರ ಆಗಿದೆ. ಜೀವಾನಾಂ ನಿರ್ದೇಹಕತ್ವೇನ ತತ್ಪ್ರಯೋಜನಕ್ಕೂ ನಾಯಿತಿ ಶೇಷ. ಆಗಮ ಅಂತ ಹೇಳಿದ್ರೆ ಅಷ್ಟ ಆ ಸಮ್ಯಕ್ ಗಮಯತೀತಿ ಅಂದ್ರೂ ಒಂದೇ, ಇತರಾಂ ಗಮಯತೀತಿ ಅಂದ್ರೂ ಒಂದೇ. ಸೊ ಆಗಮ ಇದು ಕೊಟ್ಟು ನಿಗಮ, ಅದು ವಿಶೇಷ ಸ್ವಲ್ಪ ವ್ಯತ್ಯಾಸ. ನಿಗಮ ಅಂತ ಅಷ್ಟ ವೇದ ಅಂತ ಅರ್ಥ ಮುಖ್ಯವಾಗಿ ಬರುತ್ತೆ. ಆಗಮ ಅಂದ್ರೆ ಮಹಾಭಾರತ ಅದು ಯಾವ ಶಾಸ್ತ್ರ ಬೇಕಾದ್ರೂ ಆಗಬಹುದು. ನಿಗಮ ಅಂದ್ರೆ ವೇದಗಳಿಗೆ ವಿಶೇಷವಾಗಿ ಹೆಸರಿ ಹರಿ. ಜೀವಾನಾಂ ನಿರ್ದೇಹಕತ್ವೇನ ತತ್ ಪ್ರಯೋಜನಕ್ಕೂ ನೀತಿ ಶೇಷ. ದೇವರಿಗೆ ಜೀವರಿಗೆ ದೇಹ ಇನ್ನೂ ಬಂದಿಲ್ಲ, ಗೊತ್ತಾಯ್ತಾ? ದೇವರ ಪರಮಾತ್ಮರ ಉದರದಲ್ಲಿದ್ದಾಗ ಯಾವ ಸೃಷ್ಟಿ ಇರೋ ಲಿಂಗದೇಹ ಮಾತ್ರ ಇರೋದು, ಸ್ವರೂಪದೇಹ ಸರಿಯೇ ಸರಿ, ಉಳುದೇಹಗಳು ಬಂದಿಲ್ಲ. ಅದರಿಂದಾಗಿನೆ ವಿಧಿ ನಿಷೇಧ ಹೇಳಿ ಉಪಯೋಗನೇ ಇಲ್ಲ. ಈ ಕೂಸಿ ವಿಧಿ ನಿಷೇಧ ಏನ ಅರ್ಥ ಅದರೊಳಗೆ? ತಿಳುವಳಿಕೆನೆ ಬಂದಿಲ್ಲ. ಆ ರೀತಿಯಾಗಿ ಕೋಮಾದಲ್ಲಿದ್ದರೆ ಉಪದೇಶ ಮಾಡ್ತಾ ಕೊಡೋದು, ವಿಧಿ ನಿಷೇಧ ಹೇಳ್ತಾ ಕೂತ್ಕೊಂಡು ಏನು ತಿಳಿಬೇಕು ಅವನಿಗೆ ಅಂತ. ಕೋಮಾದಲ್ಲಿದ್ದಾಗೆ ಇರ್ತಾರೆ. ಅದು ಯಾರು ಜೀವರು ಮೂರು ವಿಧ, ಯೋಗ್ಯರ ರೀತಿ ಬೇರೆ, ಮಧ್ಯಮರು ಬೇರೆ, ಇವರು ಬೇರೆ. ಅವರಿಗೆ ವಿಧಿ ನಿಷೇಧ ಅರ್ಥ ಇಲ್ಲ ಆ ಸಮಯದಲ್ಲಿ. ದಯಸ್ಯತು ಅಷ್ಟಮೋ ಭಾಗೋ ಸೃಷ್ಟಿಕಾಲ ಉದಾಹೃತ ತತ್ರೈವ ವೇದ ಸಂಚಾರೋ ಕನ್ಯದ ಸ್ತುತಿ ಮಾತ್ರಕಃ ಇತಿ ಸ್ಮೃತಿ. ಇದು ಯಾವ ನಡೀತು ಅಂದ್ರೆ ಲಯಸ್ಯತು ಅಷ್ಟಮೋ ಭಾಗ, ಲಯ ಕಾಲವನ್ನು ಎಂಟು ಭಾಗ ಮಾಡಬೇಕು ಪ್ರಳಯ ಕಾಲವನ್ನು. ಅದರಲ್ಲಿ ಒನ್ ಏತ್ ಪೋರ್ಷನ್, ಲಾಸ್ಟ್ ಒನ್ ಏತ್ ಪೋರ್ಷನ್ ಇದೆಯಲ್ಲ ಅದನ್ನೇನಂತ ಕರೀತಾರೆ ಸೃಷ್ಟಿಕಾಲ. ಅಲ್ಲಿಂದ ಪ್ರಾರಂಭ ಮತ್ತೆ ಹಗಲು ಶುರುವಾಗ ಸೂರ್ಯೋದಯ ಆದ್ಮೇಲೆ ಆದರೂ ಕೂಡ ಮುಂಚೆ ಅರುಣೋದಯ ಅಂತ ಕರಿತೇವಲ್ಲ, ಹಾಗೆ ಅರುಣೋದಯ ಕಾಲ ಹೇಗೋ ಆ ರೀತಿ ಇರತಕ್ಕಂತಹ ಕಾಲ. ಜೀವಾನಾಂ ನಿರ್ದೇಹಕತ್ವೇನ ಅದು ಕೂಡ ಹಾಗೆ ಅರುಣೋದಯ ಒಂದೂವರೆ ಗಂಟೆ, ಹನ್ನೆರಡು ಗಂಟೆ ಒಂದೂವರೆ ಗಂಟೆ ಅಂದ್ರೆ ಎಷ್ಟಾಯ್ತು? ಅದು ಎಷ್ಟು ಪಾರ್ಟ್ ಆಯ್ತು? ಒಂದೂವರೆ ಗಂಟೆ ಹನ್ನೆರಡರಲ್ಲಿ ಎಷ್ಟಾಯ್ತು? ಅದು ಒನ್ ಏತ್ ಪಾರ್ಟ್ ಆಯ್ತು, ಒನ್ ಏತ್ ಪಾರ್ಟ್. ಸೊ ಅರುಣೋದಯ ಕಾಲ ಆಯ್ತು. ಸೊ ಸೃಷ್ಟಿಯ ಅರುಣೋದಯ ಕಾಲದಲ್ಲಿ ಸ್ತುತಿಗಳು ಸ್ತೋತ್ರ ಮಾಡ್ತಾ ಇವೆ ಅಂತ ಅರ್ಥ. ತತ್ರೈವ ವೇದ ಸಂಚಾರ ಹಿ ಅನ್ಯದಾ ಸ್ತುತಿ ಮಾತ್ರಕಾಹ ದೇವಸ್ತಸ್ವ ಸೃಷ್ಟಿಂ ಕೃತ್ವ ವೇದೈಹಿ ಜೀವಾನ್ ಬೋಧಯಿತ್ವ ತದುಕ್ತಂ ಅನುಷ್ಠಾಯ. ಆಮೇಲೆ ಏನಾಗುತ್ತೆ? ವಿಧಿನೇಶ್ವರ ಜೀವ ಮುಂದೆ ಸೃಷ್ಟಿಯಾದ್ಮೇಲೆ ಅವೆಲ್ಲ ಅಪ್ಲೈ ಆಗುತ್ತೆ. ಅದರಲ್ಲಿ ಸ್ವಜ್ಞಾನ ಉತ್ಪಾದ್ಯ ತ್ವಂ ಪ್ರಸನ್ನ ತಸ್ತಾಂ ಪಿಶಾಚವತ್ ವರ್ತಮಾನ ಮಜಾಂ ದಿಹೀತಿ. ಇನ್ನೊಂದು ರೀತಿ ಅರ್ಥ, ನೀವು ಸೃಷ್ಟಿಯಾದಿಗಳನ್ನ ಮಾಡೋ, ಮುಂದೆ ಜೀವರಿಗೆ ಈ ಸಾಧನ ಸೇರಿದ ಕೊಡ್ತೀಯಲ್ಲ, ಆಗ ಅವರಿಗೆ ಜ್ಞಾನವನ್ನು ಕೊಟ್ಟು ಪರಿಹಾರವನ್ನು ಮಾರ್ಗ ಕಂಡುಕೊಂಡ ಹಾಗೆ ವ್ಯವಸ್ಥೆ ಮಾಡೋದು ಅಲ್ಲಿಗೆ ಪ್ರಾರ್ಥನೆ. ಅನೇನ ಸೃಷ್ಟಿಕಾಲೇವ ಗುಣಮಯೇ ಜಗತಿ ವರ್ತಮಾನ ಸದಾ ನಿರ್ಗುಣೇ ಪರಮೇಶ್ವರೇ ಇವ ವರ್ತಂತೆ ಇತಿ ಪ್ರಶ್ನೆ ಪರಿಹಾರೋ ದರ್ಶಿತ. ಏನು ಉತ್ತರ ಕೊಟ್ಟಾಗಾಯ್ತು ಅಂದ್ರೆ, ಹೌದು ವೇದಗಳೆಲ್ಲ ಗುಣವನ್ನು ಹೇಳುತ್ತೆ ಅಂತ ಇಟ್ಕೊಂಬೋಣ, ಪ್ರಳಯ ಕಾಲದಲ್ಲಿ ಅವ್ಯಾವೂ ಇಲ್ಲ, ಮತ್ತೆ ದೇವ್ರನ್ನ ಹೇಗೆ ಹೇಳುತ್ತೆ ನಿರ್ಗುಣ ಅಂತ ಕೇಳಿದ್ರೆ, ಹೌದು ಪರಮಾತ್ಮ ನಿರ್ಗುಣ ಅಂತ ಹೇಳಿದ್ರೆ ಗುಣರಹಿತ ಅಂತ ಅರ್ಥ ಅಲ್ಲ, ಅವನು ಅನಂತಾನಂತ ಗುಣಭರಿತ, ಗುಣರಹಿತ ಅಲ್ಲ ಗುಣಭರಿತ. ಆ ಥರ ವೇದಗಳೇನಂತ ಹೇಳ್ತಾ ಇವೆ, ಮುಖ್ಯಾತರೇ ಸ್ತೋತ್ರ ಮಾಡ್ತೇವೆ, ಏನು ತಪ್ಪಲ್ಲ. ಜನ ಯಾರಿಗೆ ದೋಷ ಇದು? ವೇದಗಳು ತ್ರಿಗುಣಾತ್ಮಕವಾದ ಜಗತ್ತನ್ನು ಮಾತ್ರ ಹೇಳುತ್ತೆ ಅನ್ನೋದೇ ಪ್ರಾಬ್ಲಮ್. ಆದರೆ ಪರಮಾತ್ಮ ಹಾಗಲ್ಲ, ಜಗತ್ತಿನ ಸ್ವಾಮಿ ಆಗಿರೋದ್ರಿಂದ ಆ ರೀತಿ ಸ್ತೋತ್ರ ಮಾಡೋದಕ್ಕೆ ವೇದಗಳಿಗೆ ಯಾವ ರೀತಿಯಾದ ಸಮಸ್ಯೆನೂ ಇಲ್ಲ ಅಂತ ಹೇಳಿ. ಇದು ಪ್ರಶ್ನೆ ಪರಿಹಾರೋ ದರ್ಶಿತ. ಯಜೇತನ ಹಂತವ್ಯ ಅನೇನ ಸೃಷ್ಟಿಕಾಲೇವ ಗುಣಮಯ ಜಗತಿ ವರ್ತಮಾನ ಸದಾ ನಿರ್ಗುಣೇ ಪರಮೇಶ್ವರೇವ ವರ್ತಂತೆ ಇತಿ ಪ್ರಶ್ನೆ ಪರಿಹಾರೋ ದರ್ಶಿತ. ಸೃಷ್ಟಿಕಾಲವಾದ ಮೇಲೆ ಜಗತ್ತಿನ ಬಗ್ಗೆ ಸ್ವಲ್ಪ ಹೇಳಿದರೂ ಕೂಡ ಆ ಪ್ರಳಯ ಕಾಲದಲ್ಲಿ ಮಾತ್ರ ಯಾವಾಗ ಬರೀ ದೇವರನ್ನೇ ಹೇಳ್ತಾ ಇವೆ ವೇದಗಳು, ಯಾವ ದೋಷವೂ ಇಲ್ಲ. ಯಜೇತನ ಹಂತವ್ಯ ತಮ್ಮ ತಾತ್ಪರ್ಯ ಏನಾಗಿತ್ತು ಅಂದ್ರೆ, ಅವ್ರ ಪ್ರಶ್ನೆ ಏನಾಗಿತ್ತು, ಬರೀ ವೇದಗಳೆಲ್ಲ ಜಗತ್ತಿನ ಬಗ್ಗೆ ಮಾತಾಡ್ತಾ ಇದೆ, ಪರಮಾತ್ಮ ಅಂತ ಬಿಯಾಂಡ್ ಜಗತ್ತಿನ ನಿರ್ಗುಣ, ಅವನ ಬಗ್ಗೆ ಹೇಳೋ ಪ್ರಸಂಗನೇ ಬರೋದಿಲ್ಲ ಅಂದ್ರೆ ತಪ್ಪೋದು. ಪರಮಾತ್ಮನ ಬಗ್ಗೆ ಹೇಳೋದೇ ವೇದಗಳ ಕೆಲಸ. ಅರ್ಥ ಆಯ್ತಾ? ಈಗ ಇಲ್ಲಿ ಹೇಳೋ ವೇದ ಅಲ್ಲಿಗೆ ಹೋಯ್ತಾ ಇಲ್ಲ, ನಾವು ಅಲ್ಲಿಗೆ ಹೇಳೋ ವೇದ ಇಲ್ಲಿ ತರ್ತಾ ಇದ್ದೇವೆ. ಆದ್ರಿಂದ ಇದು ಉಳಿದವರೆಲ್ಲ ಏನ್ ತಿಳ್ಕೊಂಡಿದ್ರು, ವೇದಗಳೆಲ್ಲ ಭಾಗ ಮಾಡಿಬಿಟ್ರೆ ರೆಡಿ ಅಂತೇಳಿ. ಈ ವೇದಗಳು ಬೇರೆ, ಉಪನಿಷತ್ ಬೇರೆ ಅಂತ ಮಂತ್ರ ಭಾಗ ಉಪನಿಷತ್ ಭಾಗ ಬೇರೆ ಮಾಡಿ, ಉಪನಿಷತ್ ಪಾತ್ರ ದೇವರು ಹೇಳುತ್ತವೆ, ಮಂತ್ರಗಳು ಹೇಳೋದಿಲ್ಲ, ಯಜ್ಞಯಾಗಾದಿ ಹೇಳುತ್ತೆ ಅಂತ ಏನೋ ಆಭಾಸ ಮಾಡಿಬಿಟ್ಟು. ಅದಕ್ಕೆ ವೇದಶ್ಚ ಸರ್ವೈ ರಹವೇವ ವೇದ್ಯ ಸರ್ವೇ ವೇದ ಯತ್ಪದ ಭಾಮಾನಂದಿ. ಇದನ್ನು ಓದಿದ ಮೇಲೂ ಕೂಡ ಮತ್ತೇನ್ ಮಾಡ್ತಾರ ಅವರು, ಪುನಃ ಮತ್ತೆ ತಪ್ಪ ಅರ್ಥ ಮಾಡ್ತಾರೆ. ಇನ್ನೇ ಅವ್ರು ಹೇಳಿರು ಉಪಯೋಗ ಅವ್ರು ಎಷ್ಟು ಹೇಳಿದ್ರು ಕೂಡ ತಿಳಿದ ಹೋದ್ರೆ, ಸರ್ವೇ ವೇದ ಸಕಲ ವೇದಗಳು ದೇವರು ಹೇಳುತ್ತೆ ಅಂತ ಹೇಳಿದ ಮೇಲೆ ಅದರಲ್ಲಿ ಭಾಗ ಮಾಡಿ ದೇವರು ಹೇಳೋ ದೇವರನ್ನ ಹೇಳೋ ವೇದ, ದೇವರು ಹೇಳದ ಹೇಳೋ ವೇದ ಅಂತ ಎರಡು ಭಾಗ ಮಾಡಬಾರದು. ಹಾರಿ ಲೋಕದಲ್ಲೂ ಕೂಡ ಹಾಗೆ, ಯಾರ ಸೈಟ್ ಯಾರೇ ಪ್ರಾಪರ್ಟಿ ಆಗಿದ್ರು ಕೂಡ ಫುಲ್ ಕಂಟ್ರೋಲ್ ಯಾರ್ದು? ಸರ್ಕಾರದ್ದು. ಸರ್ಕಾರದ್ದು ಲೋಕದೃಷ್ಟಿಯೊಳಗೆ. ಅರ್ಥ ಆಯ್ತಾ? ಯಾವುದೇ ಲ್ಯಾಂಡ್ ಮೇಲೆ ಯಾರು ಹಕ್ಕಿದೆ ಅದಕ್ಕೆ ಲೈಸೆನ್ಸ್ ಆಗ್ತವೆ, ತಂದೆ ಸೈಟು ಮತ್ಕೊಂಡು ಮತ್ತೆ ಲೈಸೆನ್ಸ್ ತಗೋಬೇಕು. ಅರ್ಥ ಆಯ್ತಾ? ಮತ್ತೆ ಟ್ಯಾಕ್ಸ್ ಕಟ್ಟಬೇಕು. ಇವೆಲ್ಲ ಯಾತಕ್ಕೆ? ಸ್ವಾಮಿತ್ವ ಅದು ಇವನಿಗೆ ಎಷ್ಟೇ ಇದ್ರು ಕೂಡ ಅದ್ರ ಮೇಲೆ ಅವರುತ್ತೆ. ಸೊ ಮೂಲತಃ ವೇದಗಳ ಸ್ವಾಮಿತ್ವ ಯಾರಿಗಿರೋದು? ಪರಮಾತ್ಮರಿಗೆ. ಸೊ ಯಾರನ್ನು ಹೇಳ್ತಾ ಇವೆಯೋ ದೇವರನ್ನೇ ಹೇಳ್ತಾ ಇವೆ. ಯಜೇತನ ಹಂತವ್ಯ ಇತ್ಯಾದಿ ವಿನಿಷೇಧಾನ ಸ್ತುತಿ ಪರತ್ವಂ ಯುಕ್ತಂ ಕಥಂ. ಇನ್ನು ಯಜೇತ ಯಜೇತ ಅಂಬುದು ವಿಧಿ, ನಹಂತವ್ಯ ನಿಷೇಧ. ಮತ್ತು ವಿಧಿ ನಿಷೇಧಗಳು ಕೂಡ ಸ್ತುತಿಪರಣೆ. ವಿಧಿ ನಿಷೇಧಗಳ ಅರ್ಥ ಬರೋದು ಯಾವಾಗ? ಒಬ್ಬ ಸ್ವಾಮಿ ಅಂತ ಒಬ್ಬನಿದ್ರೆ ಗೊತ್ತಾಯ್ತಾ, ಕೇಳೋರಲ್ಲ ಕೇಳೋರಲ್ಲ ವಿಧಿ ನಿಷೇಧಕ್ಕೆ ಅರ್ಥನೇ ಇಲ್ಲ. ಅದೆಲ್ಲಾದ್ರೂ ಸ್ವಾಮಿ ದೇವರಿರೋದ್ರಿಂದ ಅದನ್ನ ಹೇಳಿದಾಗ ಯಾರನ್ನ ಹೇಳಿದಾಗಾಯ್ತದ? ದೇವ್ರನ್ನ ಹೇಳಿದಾಗ. ದೇವರು ಪ್ರೀತನಾಗ್ತಾನೆ, ವಿಧಿಯನ್ನು ಅನುಸರಿಸು, ದೇವರು ಸ್ತೋತ್ರ ಆಯ್ತು. ವಿಧಿಯ ಕೆಲಸ ಮಾಡಬೇಡ, ದೇವರು ಅಪ್ರೀತನಾಗ್ತಾನೆ, ಮತ್ತೆ ದೇವರು ಸ್ತೋತ್ರ ಆಯ್ತು. ಆದ್ರಿಂದ ವಿಧಿ ನಿಷೇಧ ರೂಪದಲ್ಲೂ ಕೂಡ ದೇವರ ಸ್ತೋತ್ರವಾಯ್ತೇ ಹೊರತು ಬೇರೆ ರೀತಿಯಿಂದ ಅಲ್ಲ. ಯತ್ಪ್ರಾಪ್ತ್ಯರ್ಥಂ ಎನ್ ನಿಯಮಾತ್ ವಿಧಿ ನಿಷೇಧ ವರ್ತಂತೆ ಸತ್ವಮಜಾಂ ಜಿಹಿತಿ ಯೋಜನೋಪಪತ್ತೇ. ಯಾರ ಪ್ರೀತಿಗೋಸ್ಕರವಾಗಿ, ಯಾರ ಪ್ರಾಪ್ತಿಗೋಸ್ಕರವಾಗಿ ನಿಯಮಗಳೆಲ್ಲ ವಿಧಿ ನಿಷೇಧಗಳೆಲ್ಲ ಇವೆಯೋ ಅಂತಹ ಪರಮಾತ್ಮನನ್ನ ಆರಾಧನೆ ಮಾಡಬೇಕು ಅಂತ ಸರಿ ಹೋಯಿತು. ವಿದ್ಯಾಧೀನಾಂ ನಿಯಂತ ಚ ಪೂಜ್ಯ ಪ್ರಾಪ್ಯಶ್ಚ ತದ್ವತಾಂ ಇತ್ಯಾದಿ ಸ್ತುತಿ ರೂಪೇಣ ವಿದ್ಯಾದಿ ಸ್ತುತಯೋಪಿತು ಹರಿಂ ವದಂತಿ ಸರ್ವೇಷಾಂ ತನ್ನಾಮತ್ವಾ ತಥಾಪಿ ಚ ಇತಿ ಸ್ಮೃತೇ. ವಾಯುಸ್ತುತಿಯಲ್ಲಿ ಏನು ಬಂತು? ತಮಸ್ಸಿನ ವರ್ಣನೆ ಬಂತು. ಕೇಳಿದ್ರೆ ಸಂಕಟ ಆಗಬೇಕಂತ ವರ್ಣನೆ ಬಂತು. ವಾಯುಸ್ತುತಿ ಅಂತೀರಿ ಏನ್ರಿ, ಏನೇನು ಹೇಳ್ತಿದ್ದೀರಿ ಅಂತ ಕೇಳಿದ್ರೆ, ವಾಯುದೇವರ ದ್ವೇಷಗಳಿಗೆ ಇಂತಹ ಗತಿ ಆಗುತ್ತೆ ಅಂತ ಹೇಳಿದ್ರಿಂದ ಯಾರು ಸ್ತೋತ್ರ ಆಯ್ತದ? ವಾಯುದೇವರ ಸ್ತೋತ್ರ. ಅರ್ಥ ಆಯ್ತಾ? ಈಗ ಅದು ಆ ಭಾಗದಲ್ಲಿ ಸ್ತೋತ್ರದ ಭಾಗ ಅಂದ್ರೆ ಅದೇನೆ, ಅದು ಭಯಂಕರವಾದ ದುರ್ಗತಿ ಆಗೋದು ಯಾರಿಗೆ? ವಾಯುದೇವರ ದ್ವೇಷಿಗಳಿಗೆ ಅಂತ ಹೇಳಿದ ಮೇಲೆ ವಾಯುದೇವರು ದೊಡ್ಡವರು ಅಂತ ಆಯ್ತಾ ಇಲ್ಲ. ಆತ ಆಗ್ತಾರೆ ಅರ್ಥ ಮಾಡಿಕೊಂಡು ಯಾವುದನ್ನೇ ಹೇಳಿದ್ರು ಕೂಡ ಅದು ದೇವರ ಸ್ತೋತ್ರ ಆಗುತ್ತೆ ಅಂತ. ಅದು ವಿಧಿನ ಹೇಳಿ ದೇವರ ಸ್ತೋತ್ರ, ನಿಷೇಧ ಹೇಳಿ ದೇವರ ಸ್ತೋತ್ರ. ಆನಂದಾನ್ ಮಂದ ಮಂದ ಬಂತು ಮುಕ್ತಿ ವರ್ಣನೆ ಮಾಡಿದ್ರು. ಇದು ಸಿಗೋದು ವಾಯುದೇವರ ಅನುಗ್ರಹದಿಂದ. ದೇವರ ಅನುಗ್ರಹ ಮಾಡ್ತಾನೆ, ವಾಯುದೇವರ ಅನುಗ್ರಹ ನಮ್ಮ ಮೇಲೆ ಮಾಡಿದ್ರೆ ದೇವರು ಮಾಡ್ತಾನ. ಆದ್ರಿಂದ ವಾಯುದೇವರು ದೊಡ್ಡವರು. ಮುಕ್ತಿಯ ವಿಷಯ ಹರಿಸ್ತೋತ್ರ ಆಯ್ತು, ವಾಯುಸ್ತೋತ್ರ ಆಯ್ತು. ತಮಸ್ಸಿನ ವರ್ಣನೆ ಕೂಡ ಹರಿಸ್ತೋತ್ರ ಆಯ್ತು, ವಾಯುಸ್ತೋತ್ರ ಆಯ್ತು. ಅದನ್ನ ಅರ್ಥ ಮಾಡಿಕೊಂಡ್ರೆ ವಿಧಿ ನಿಷೇಧಗಳು ಕೂಡ ಮೂಲತಃ ಹರಿಯ ಸ್ತೋತ್ರವೇ ಆಗಿವೆ ಅಂತ ಹೇಳ್ತಾರೆ. ವಿದ್ಯಾದೀನಾಂ ನಿಯಂತಾಚ ಪೂಜ್ಯ ಪ್ರಾಪ್ಯಶ್ಚ ತದ್ವತಾಂ ಇತ್ಯಾದಿ ಸ್ತುತಿ ರೂಪೇಣ ವಿದ್ಯಾದಿ ಹೃತಯೋಪಿತು ಹರಿಂ ವದಂತಿ ಸರ್ವೇಷಾಂ ತನ್ನಾಮತ್ವ ತಥಾಪಿ ಚ. ಇದು ಒಂದು ರೀತಿ. ಇನ್ನೊಂದು ರೀತಿ, ಪ್ರತಿಯೊಂದು ಪದನೂ ದೇವರರ್ಥ, ದೇವಪರ ಅರ್ಥ. ಗೊತ್ತಾಯ್ತಾ? ಈ ಫಲಾಂಡಂ ನ ಭಕ್ಷಯಿತ, ಫಲಾಂಡು ಅಂದ್ರೆ ದೇವರು, ನ ಅಂದ್ರೆ ದೇವರು, ಭಕ್ಷಯಿತ ಅಂದ್ರೆ ದೇವರು. ಪ್ರತಿಯೊಂದು ನಾಮ ಏಕಾಕ್ಷರ ನಾಮಾವಳಿ ಅದು ಹೇಳಿದ್ದಾ. ಆಗ ವಿಷ್ಣುವಿನ ಹೆಸರುಗಳೇ ಪ್ರಳಯ ಕಾಲದಲ್ಲಿ ಆ ರೀತಿ ಅರ್ಥ. ಆಮೇಲೆ ಒಂದು ಎರಡು ರೀತಿನೂ ಅರ್ಥ. ಈ ರೀತಿ ವೇದದ ಅರ್ಥ ವೈಶಾಲ್ಯ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಹರಿಂ ವದಂತಿ ಸರ್ವೇಷಾಂ ತನ್ನಾಮತ್ವಾದಥಾಪಿ ಚ ಇತಿ ಸ್ಮೃತೇ. ಅಶ್ಯ ಸುಜತೋ ಹಿತಾ ಇತಿ ಪ್ರಭೃತಿ ಮಾತೆ ಕ್ಷಣೋ ಅನ್ಯಗತಿ ಅನ್ಯಗಾದಿತಿ ಪರ್ಯಂತಂ ಮೂಲಸ್ಥಿತಿರಿಯಂ ಹನ ಹಿಂಸಾಯಾಮಿತಿ ಧಾತು ಕೃಷಕೃತಿತ್ವ ನ ಪೂರ್ವಾಪರ ಸಂಬಂಧ. ಶ್ರುತಿಗಳು ಒಂದೊಂದೇ ವಿಷಯಗಳನ್ನು ಜಾಯಿನ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಪೂರ್ವಾಪರ ಸಂಬಂಧ ಕಾಣೋದಿಲ್ಲ. ಉಪಲಕ್ಷಣತ್ವ ಅನಂತತ್ವ ಶ್ರುತೀನಾಂ ಸರ್ವಸೃತ್ಯರ್ಥೋ ಹುಕ್ಮಿತತ್ವ ಚೇಷಾಂ ಶ್ಲೋಕಾನಾಂ ಸರ್ವಶ್ರುತೀನಾಂ ಪೃಥಗುಕ್ತಿ. ಉಪಲಕ್ಷಣತ್ವಾತ್ ಒಂದು ಶ್ರುತಿ ಹೀಗೆ ಬಂತು ಅಂದ್ರೆ ಇದೊಂದೇ ಶ್ರುತಿ ಆ ರೀತಿ ಇದೆ ಅಂತಾರೆ. ಎಷ್ಟೊಂದ ಶ್ರುತಿಗಳು ಉಂಟು. ಮತ್ತೆ ಬಂದು ಅನಂತತ್ವ ವೇದಗಳೆಷ್ಟಿವೆ ಅನಂತ. ಆದ್ರಿಂದ ಒಂದೊಂದು ಶ್ರುತಿಯಲ್ಲೂ ಕೂಡ ಸಂಬಂಧಪಟ್ಟ ಅನೇಕ ವೇದಗಳನ್ನು ಸೇರಿಸ್ಕೋಬೇಕು ನಾವು. ಶ್ರುತೀನಾಂ ಸರ್ವಶ್ರುತ್ಯರ್ಥೋಪಗೃಹಿತತ್ವಾಚ್ಯ ತೇಷಾಂ ಶ್ಲೋಕಾನಾಂ ಸರ್ವಶ್ರುತೀನಾಂ ಪೃಥಗುಕ್ತಿ. ಸರ್ವಶ್ರುತ್ಯರ್ಥ ಸಂಪನ್ನಾನ್ ಶ್ಲೋಕಾನ್ ಸತ್ಯವತಿ ಸುತಃ ಏಕೈಕ ಶಾಖಾ ಶ್ರುತ್ಯರ್ಥಾನ್ ಜಗೌ ಸರ್ವೋಪಲಕ್ಷಣಾನ್ ಭವಂಧತಾನ್ ಭಾಗವತೆ ಪ್ರತಿಶ್ಲೋಕಂ ಪೃಥಕ್ ಶ್ರುತಿ ಇತ್ಯಾಚಾರ್ಯರೇವ ಉಕ್ತತ್ವಾತ್ ನಾ ಅಸ್ಮಾಭಿಃ ಮಿಥ ಸಂಬಂಧಾರ್ಥಂ ಪ್ರಪಂಚತೆ. ಆಚಾರ್ಯರ ಸ್ಪಷ್ಟ ಹೇಳಿ ಅವರೇ ತೋರಿಸಿಕೊಟ್ಟಿರೋದ್ರಿಂದ ಪ್ರತ್ಯೇಕ ಹೇಳೋದಕ್ಕೆ ಹೋಗೋದಿಲ್ಲ ಅಂತ. ಸರ್ವಶ್ರುತ್ಯರ್ಥ ಸಂಪನ್ನಾನ್ ಶ್ಲೋಕಾನ್ ಸತ್ಯವತಿ ಸುತಃ ಸರ್ವಶ್ರುತ್ಯರ್ಥದಿಂದ ಕೂಡಿದಂತಹ ಶ್ಲೋಕಗಳನ್ನ ವೇದವ್ಯಾಸ ದೇವರು ಸತ್ಯವತಿ ಸುತಃ ಏಕೈಕ ಶಾಖಾ ಶ್ರುತ್ಯರ್ಥಾನ್ ಜಗೌ ಸರ್ವೋಪಲಕ್ಷಣ ತಗೊಂಡಿದ್ದು ನಾಲ್ಕಾರು ಶಾಖೆಗಳ ಶ್ರುತಿಗಳಾದರೂ ಕೂಡ ಎಲ್ಲಾ ಶಾಖೆಗಳನ್ನು ಏನ್ ಮಾಡುತ್ತದೆ ನಾಲ್ಕೈದುಗಳು ನೋಡಿದರೂ ಕೂಡ ನಮ್ಗೆ ಗೊತ್ತಾಗದೇ ಇಡೀ ಪಾತ್ರೆಯಲ್ಲಿರೋ ಅನ್ನ ಆಗಿದೆಯೋ ಇಲ್ವೋ ಹೇಗೆ ಗೊತ್ತಾಗುತ್ತೋ. ನಾಲ್ಕಾರು ಶಾಖಾಸ ಉಲ್ಲೇಖ ಮಾಡಿದರೂ ಕೂಡ ಸಕಲ ವೇದಗಳ ತಾತ್ಪರ್ಯವನ್ನು ಹೇಳತಕ್ಕಂತಹ ಮಾತುಗಳು ಭಾಗವತದ್ದು. ಭವಂದತಾನ್ ಭಾಗವತೆ ಪ್ರತಿಶ್ಲೋಕಂ ಪೃಥಕ್ಸುತಿ ಆಚಾರ್ಯರೇವ ಉಕ್ತತ್ವಾತ್ ನಾ ಅಸ್ವಾಭಿ ಮಿಥ ಸಂಬಂಧಾರ್ಥಂ ಪ್ರವಂಚತೆ. ಅಲ್ಲಿ ಮೊದಲೇ ಶ್ಲೋಕದ ಅರ್ಥ ಮುಗಿತು. ಏನಂತಾಯ್ತು? ಜಯ ಜಯ ಜಹಿ ಅಜ ಭಜಿತ ದೋಷಗೃಹೀತ ಗುಣಾಂ ತ್ವಮಸಿ ಯದಾತ್ಮನ ಸಮವೃದ್ಧ ಸಮಸ್ತ ಭಗ ಅಜ ಜಗದಾತ್ಮನ ಅಖಿಲ ಶಕ್ತ್ಯವಬೋಧಕ ತೇ ಕ್ವಚಿತ್ ಅಜಯ ಆತ್ಮನ ಅನುಚರತಃ ಅನುಚರೇನ್ ನಿಗಮ. ಸದಾಕಾಲವೂ ಕೂಡ ಅನುಚರೇನ್ ನಿಗಮ. ವೇದಾದಿಗಳು ನಿನ್ನನ್ನ ಅನುಸರಿಸಿ ನಡೀತಾ ಇದೆ, ಸ್ತೋತ್ರ ಮಾಡ್ತಾ ಇವೆ. ನಿನ್ನಿಂದನೇ ಮಹಾಲಕ್ಷ್ಮಿ ಮೊದಲಾದ ಎಲ್ಲರಿಗೂ ಶಕ್ತಿ ಒಂದು ಉದ್ಬೋಧನವಾಗುವುದು. ನೀನು ಯಾವ ಕಾಲಕ್ಕೂ ಕೂಡ ಈ ಪ್ರಕೃತಿಯ ಬಂಧನದಿಂದಾಗಿ ಜ್ಞಾನಾದಿ ಐಶ್ವರ್ಯಗಳನ್ನ ಕಳ್ಕೊಂಡವನಾಗಿಲ್ಲ, ನಾವು ಹಾಗೆ ಇದ್ದೇವೆ ಅಂತ ನಮಗೆ ಬಂಧಕವಾದ ಪ್ರಕೃತಿಯನ್ನ ನೀನು ಪರಿಹರಿಸು, ಎಲೆಯ ಜಯಶೀಲರಾದವರೇ ಅಂತ ಸ್ತೋತ್ರ ಮಾಡಿ. ಬೃಹದ್ ಉಪಲಬ್ಧಮೇತತ್ ಅವಶೇಷತೆಯ ಯತಃ ಉದಗಾಹ ತಮಸ್ಯ ವಿಕೃತೆ ಅವಿಕೃತ ಅಥ ಋಷಯೋ ದಸುಃ ತ್ವಯಿ ಮನೋವಚನಾಚರಿತಂ ಕಥಮಯಥಾಭವಂತಿ ಭುವಿ ದತ್ತಪದಾನಿ ನೃಣಾಂ. ಬೃಹತ್ ಉಪಲಬ್ಧಂ ಏತತ್ ಅವಶೇಷತೆಯ ಯತಃ ಉದಗಾಹ ತಮಸಿ ಅವಿಕೃತೇ ಅವಿಕೃತೆ ಅವಿಕೃತಃ ಅಥ ಋಷಯಃ ದಧುಃ ತ್ವಯಿ ಮನೋವಚನಾಚರಿತಂ ಕಥಂ ಅಯಥಾಭವಂತಿ ಭುವಿ ದತ್ತಪದಾನಿ ನೃಣಾಂ. ಬೃಹದುಪಲಬ್ಧಮಿತಿ ತಥಾ ಹಿ ಅವಿಕೃತೆ ತಮಸಿ ಅಲ್ಲಿ ಹೇಳ್ತಾರೆ. ಅವಿಕೃತೆ ತಮಸಿ ತಮ ಆಸೀತ್ ತಮಸಾ ಗೂಢ ಮಂತ್ರೇ ಇತಿ ಶ್ರುತೇ ನಿತ್ಯತಮೋ ವಿಷಯ ತ್ವಮುದಗ ಉತ್ಕೃಷ್ಟತ್ವಂ ಗತಃ ಉದಗಾಹ. ನೀನೇ ಆಗಿದ್ದೀಗ ತಮಸಿ ಅವಿಕೃತೆ ಉದಗಾಹ ಅವಿಕೃತೆ ತಮಸಿ ಅಂತ ವಿಕಾರರಹಿತವಾದ ತಮಸ್ಸಿನಲ್ಲೂ ಕೂಡ ನೀನು ತಮಸ ಪರಸ್ತ ಗಾಢಾಂಧಕಾರ ಬೆಳಕಿಲ್ಲದ ಹೋದ ಕಾಲಕ್ಕೆ ಬರೀ ಅಂಧಕಾರಮಯ ಅದನ್ನು ಮೆಟ್ಟಿ ನಿಂತ ಸ್ವಪ್ರಕಾಶ ವಸ್ತು ನೀನು. ಮೂಲ ಪ್ರಕೃತಿಯರಪಿ ತಮಸಿ ಕೋಸಿ ತಮಸ್ಸಿಗಿಂತ ಮೇಲಿದ್ದೆ ಎಂದಿರುವಂತೆ ತಮಸ್ಸು ಅಂದ್ರೇನೋ ಸತ್ವಗುಣ ರಜೋಗುಣ ತಮೋಗುಣ ಒಂದು ಪ್ರಕೃತಿಯ ಒಂದು ಭಾಗ. ಅದು ದುರ್ಗಾದೇವಿ ಭಗವಾನಿ ದೇವತೆ ಅವರ ಮೇಲೆ ಇದ್ದಿ ದುರ್ಗಾಪತಿ ನೀ ಅಂದಮೇಲೆ ನಿನ್ನ ಪ್ರಕೃತಿಯ ಬಂಧನದ ಹೆಸರಿಲ್ಲ. ಯಥೋದು ಬೃಹತ್ವೇನ ಬೃಹ ವೃದ್ಧವಿತಿ ಧಾತೋ ಪೂರ್ಣತ್ವೇನ ಬೃಹದುಪಲಬ್ಧಮೇತತ್ ನೀನು ಪೂರ್ಣ ಅಂತ ಸ್ಪಷ್ಟ ನಿಮಗೆ ಅರ್ಥ ಆಗ್ತಾ ಇದೆ. ಏತತ್ವ ಸ್ವರೂಪಂ ಉಪಲಬ್ಧಂ ವೇದೇಶು ಸ್ಪಷ್ಟ ಇದೆಲ್ಲಿದೆ? ಉಪಲಬ್ಧಂ ಅಂದ್ರೇನು? ವೇದಗಳಲ್ಲಿ ಪ್ರತಿಪಾದಿತವಾಗಿ ನಿನ್ನ ರೂಪ ಅತ್ಯಂತ ಗುಣಪೂರ್ಣವಾದದ್ದು ಅಂತ ಹೇಳಿ ಪರಿಪೂರ್ಣವಾದದ್ದು ಅಂತ ಹೇಳಿ ವೇದಗಳಲ್ಲಿ ಉಕ್ತವಾಗಿದೆ. ಕಥಂ ಅದಕ್ಕೆ ಹೇಳ್ತಾರೆ ತತ್ರಾಹ ಅವಶೇಷತಯಾ ಇತಿ ಇತಃ ಇದಮಧಿಕಂ ಇತೋಪಿ ಇದಮಧಿಕಂ ಇತಿ ಸರ್ವಾಧಿಕತ್ವೇನ ತತೋ ಅಧಿಕಾಭಾವೇನ ಅವಶೇಷಿತತ್ವೇನ ಪರಿಶೇಷ ಪ್ರಮಾಣ ಸಿದ್ಧತ್ವಾದ ಇತ್ಯರ್ಥ. ಅವಶೇಷತಯ ಧನ್ಯಾಶ್ಚರ್ಯ ಉಪಾಖ್ಯಾನ ಬಂತಲ್ಲ, ಕೂರ್ಮ ಆಮೇಲೆ ಗಂಗಾ ಆಮೇಲೆ ಭೂಮಿ ಸಮುದ್ರ ಭೂಮಿ ಪರ್ವತಗಳು ಪ್ರಕೃತಿಯಲ್ಲಿ ಮೇಲಕ್ಕೆ ಹೋಗಲಿಲ್ಲ. ಆ ರೀತಿ ಅವಶೇಷತೆಯ ಯಾರು ದೊಡ್ಡವರು ಯಾರು ದೊಡ್ಡವರು ಅಂತ ಹೋಗ್ತಾ ಹೋಗ್ತಾ ಹೋದ್ರೆ ಎಲ್ಲಿ ಇವ್ರು ಯಾರು ದೊಡ್ಡತಾರೆ ಎಲ್ಲಿ ಫಳ್ಳ ಎಂಡಾಗತ್ತೆ ನಿನ್ನೊಳಗೆ ಎಂಡಾಗ. ಅದಕ್ಕೆ ಅವಶೇಷತೆಯ ಪರಿಶಿಷ್ಟವಾಗಿ ಉಳಿತಕ್ಕಂಥ ಹಿರಿಮೆ ನೀನು. ತತಃ ಇತ ಅಧಿಕಂಬಿತು ಅಪೀದ ಅಧಿಕಂಬಿತಿ ಸರ್ವಾಧಿಕತ್ವೇನ ತತೋ ಅಧಿಕಾಭಾವೇ ಪರಮಾತ್ಮ ಸರ್ವೋತ್ತಮ. ಅದಕ್ಕೆ ಲಕ್ಷ್ಮೀಕಾಂತ ಸಂಬಂಧತೋಪಿ ಕಲಯನ್ ನೈವೇಶಿತು ತೇ ಸಮಂ ಪಶ್ಯಾಪಿ ಮತ್ತ ದೂರತರ ಉತ್ತಮ ವಸ್ತು ದೂರತರತ್ವ ಅಪಾಸ್ತಂ ಸಮನೇ ಇಲ್ಲ ಅಂದ್ರೆ ಮೇಲಿನಿಂದ ಬರ್ತಾನೆ ಉತ್ತಮ ಇಲ್ಲಿಂದ ಬರ್ತಾನೆ ಅದು ಅರ್ಥ ಇದೆ. ಸಯೇ ಶರಸಾನಾಂ ರಸತಮಃ ಪರಮ ಪರಾಧ್ಯೋ ಅಷ್ಟಮೋ ಯದುತ್ತೀಥ ದೃಷ್ಟಿ ಛಾಂದೋಗ್ಯ ಹೇಳ್ತಾ ಇದೆ. ಪರಮಾತ್ಮ ರಸಾನಾಂ ರಸತಮಃ ರಸತಮ ಸೂಪರ್ಲಿಟಿವ್ ಅದು ಸೂಪರ್ಲಿಟಿವ್ ಇನ್ನೂ ಅದ್ರ ಮೇಲೆ ಇಲ್ಲಂತ ಅರ್ಥ ಬೆಸ್ಟ್ ಅಂದ್ಮೇಲೆ ಇನ್ನೂ ಬೆಟರ್ ಅಂದ್ರೆ ಅರ್ಥ ಇಲ್ಲ. ಆದ್ರಿಂದ ಪರಮಾತ್ಮ ಹೈಯೆಸ್ಟ್ ಇದ್ದಾನೆ. ದ್ವಿತೀಯಾರ್ಥೆ ತೃತೀಯಾರ್ಥೆ ಪಂಚಮ್ಯರ್ಥೆ ಚ ಸಪ್ತಮಿ ಚತುರ್ಥ್ಯರ್ಥೆ ಚ ಸಂಪ್ರೋಕ್ತ ವಿಷಯೇಪಿ ಚ ತಾಂ ವಿದುಃ ಸಪ್ತಮಿನ ದ್ವಿತೀಯಾರ್ಥದಲ್ಲಿ ತೃತೀಯಾರ್ಥದಲ್ಲಿ ಪಂಚಮ್ಯಾರ್ಥದಲ್ಲಿ ಚತುರ್ಥಾರ್ಥದಲ್ಲಿ ಉಪಯೋಗಿಸ್ತಾರೆ, ವಿಷಯ ಸಪ್ತಮಿ ಅಂತಲೂ ಉಪಯೋಗಿಸ್ತಾರೆ ಅಂತ ಹೇಳಿ ಇತಿ ಮಹಾವ್ಯಾಕರಣ ವಚನ. ವಿಷಯ ಪಂಚಮ್ಯವು ಯುಜ್ಯೇತೆ, ವಿಷಯ ಪಂಚಮಿಯಾಗಿ ಅರ್ಥ ತಗೋಬೇಕಿಲ್ಲಿ ಅಂತ ಅರ್ಥ. ತಮಸಿ ವಿಷಯೇ ಆ ರೀತಿ ಏನು ಸಪ್ತಮಿ ಪ್ರದಕ್ಕೆ ಉಪಯೋಗಿಸಿದ್ದಾರೆ ಅದಕ್ಕೆ ಆ ಅರ್ಥ. ಕೀದೃಶಸ್ತ್ವಂ ಮುಂದೆ ಅವಿಕೃತೋ ವಿಕಾರರಹಿತ, ನೀನು ವಿಕಾರರಹಿತನಾದವು. ಅಥೋ ವಿಷಯ ಋಷಯ ಬ್ರಹ್ಮಾದಿ ಜ್ಞಾನಿನಃ ತ್ವಂ ಮುಂದಿದೆ. ಅಥೋ ಋಷಯ ದದುಸ್ತ್ವಯಿ ಮನೋವಚನಾಚರಿತಂ, ಅಷ್ಟು ದೊಡ್ಡವನಾದ್ರಿಂದನೇ ಬ್ರಹ್ಮಾದಿ ಜ್ಞಾನಿನಃ ತ್ವಂ ಸರ್ವೋತ್ತಮ ಇತ್ಯೇತದರ್ಥಪರಾಣಿ ತ್ವಯಿ ತಾನಿ ಮನೋವಚನಾಚರಿತಂ ಇತಿ ಏಕವದ್ಭಾವ ವಿವಕ್ಷ ಏಕವಚನ ಮನೋವಚನ ಆಚರಿತಾನಿ ಅದಧಾಮಿತಿ ದದುಃ ಶಿಕ್ಷಾಂ ಧೃತವಂತಃ. ಮನಸ್ಸು ಮಾತು ನಡತೆ ಎಲ್ಲ ಕೂಡ ನಿನ್ನಲ್ಲೇ ಎಂಡಾಗುವುದು, ವಿಷಯಗಳು ತೀರ್ಮಾನ ಮಾಡಿ. ಪುಂಸಾಂ ತಯಿ ತಾನಿ ಮನ ಆದೀನಿ ಕಥ ವಯಸಾ ತದ್ವಿಷಯಾಣಿ ಭವಂತಿ ಇತಿ ತದು. ಆದ್ರಿಂದನೇ ಯಾವುದೇ ಒಂದು ಉತ್ತಮ ವಸ್ತು ಉತ್ತಮ ವಸ್ತುವಿನ ಕಡೆ ಹೋಗಬೇಕು, ಕಡಿಮೆ ಕಡೆ ಹೋಗಬಾರದು. ಋಷಿ ಗುಣಿಗಳೆಲ್ಲ ಭಾರಿ ತಿಳುವಳಿಕೆ ಇರೋ, ಅದು ಯಾರು ಚೂಸ್ ಮಾಡ್ತಾರೆ ಯಾವಾಗಲೂ ಅವರು ಬೆಸ್ಟ್ ಚೂಸ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಾರಲ್ಲ ಆ ಥರ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವಾಗ ಹೇಗಿರಬೇಕದು, ಬೆಸ್ಟ್ ಇರಬೇಕು. ಅದು ಋಷಿಗಳು ಲೈಕ್ ಮಾಡ್ತಾರೆ ಅಂದ್ರೆ ಹೇಗಿರಬೇಕು, ದೇವರನ್ನ ಬೆಸ್ಟ್ ಆಗಿರಬೇಕು. ಯಾರು ತಿಳುವಳಿಕೆ ಲೈಕ್ ಮಾಡ್ತಾರೆ ಬುದ್ಧಿ ಇಲ್ಲ ಅಂತ. ಯಾರೋ ಬಂದಿರ್ತಾರೆ ತೋರಿಸ್ತಾರೆ, ಸ್ವಾಮಿ ನಿಮಗೆ ಇದೆಲ್ಲ ಅಲ್ಲ ಬೇರೆ ತೋರಿಸ್ತೀನಿ, ನಿಮಗೆ ಸಾಮಾನ್ಯರು ಕೊಡೋದು ನಿಮಗೆ ಸ್ಪೆಷಲ್ ತೋರಿಸ್ತೀನಿ ಅಂತ ಹೇಳ್ತಾರೆ. ಮೋಸಕ್ಕೂ ಹೇಳ್ತಾರೆ ಕೆಲವರೆಲ್ಲ, ಆದರೆ ಕರೆಕ್ಟ್ ಆಗಿ ಹೇಳೋರು ಇರ್ತಾರೆ. ಉಳಿದವರು ಯಾಕೆ ತೋರಿಸ ಅದು ತಗೊಳ್ಳೋ ಯೋಗ್ಯತೆ ಇಲ್ಲ ಪಾಪ, ಅದು ಡೂಪ್ಲಿಕೇಟ್ ತಗೊಳ್ಳೋ ಯಾವನೋ ಒರಿಜಿನಲ್ ತಗೊಳ್ಳೋ ಸಾಮರ್ಥ್ಯ ಇಲ್ಲಿರೋ. ಒಳ್ಳೆಯವರು ಬಂದಾಗ ಅದನ್ನೇ ತೋರಿಸ್ಬಿಡ್ತಾರೆ. ಅದು ವಿಷಮನೆಗಳಲ್ಲಿ ಯಾವುದನ್ನು ಲೇಖ ಮಾಡ್ತಾರೆ ಯಾವಾಗಲೂ ಅತ್ಯುತ್ತಮ ವಸ್ತುವನ್ನು, ಅವರಿಂದ ನೀನು ಹೇಳಲ್ಪಟ್ಟವನು ಅಂದ ಮೇಲೆ ಸರ್ವೋತ್ತಮ. ಪುಂಸಾಂ ತ್ವಯಿ ತಾನಿ ಮನಾದೀನಿ ಕಥಮಯಸ ತದ್ವಿಷಯಾಣಿ ಭವಂತಿ ಕಿದು. ಆದ್ದರಿಂದ ಮನಾದಿಗಳೆಲ್ಲ ಪರಮಾತ್ಮನ ಕುರಿತೇ ಹೋಗು, ಬೇರೆ ಕಡೆ ಹೋಗಾಗಿಲ್ಲ. ನೃಣಾಂ ಪದಮಿತಿ ಭೂಮೌ ನಿಕ್ಷಿಪಾಮೀತಿ ಪ್ರವರ್ತಮಾನಾಂ ದತ್ತಾನಿ ನಿಹಿತಾನಿ ಪದಾನಿ ಯಥಾ ಭೂಮೇ ಅನ್ಯತ್ರ ನ ಭವಂತಿ ತಥಾ ಇತ್ಯರ್ಥ. ಭೂಮೌ ನಿಕ್ಷಿಪಾಮೀತಿ ಪ್ರವರ್ತಮಾನಾಂ ದತ್ತಾನಿ ನಿಹಿತಾನಿ ಪದಾನಿ ಯಥಾ ಭೂಮೇರನ್ಯತ್ರ ನ ಭವಂತಿ ತಥಾ ಇತ್ಯರ್ಥ. ಜಲವೃಕ್ಷಾದಿ ಆಧಾರಶಕ್ತಿ ಮಧ್ವೇಪಿ ಭೂಮ್ಯಂತರ್ಭಾವಾತ್ ನ ಪೃಥಗುಕ್ತಿ. ಆಧಾರಶಕ್ತಿ ಕಾಲು ಎಲ್ಲಿಡ್ತಾರೆ ಮನುಷ್ಯ ಇಡಬೇಕಾದ್ರೆ? ಗಟ್ಟಿ ಭೂಮಿ ಮೇಲೆ ಕಾಲಿಡ್ತಾರೆ. ಗಟ್ಟಿ ನೀವು ತಿಳಿಲಕ್ಕಾಗೋದಿಲ್ಲ. ನೀವು ನೀರಲ್ಲಿ ತಿಳ್ತಾನೆ ಅಂತ ಕೇಳಿದ್ರೆ ಅಲ್ಲೂ ಕಡೆ ಭೂಮಿ ಇರಬೇಕಿಲ್ಲ, ನಿಲ್ಲಕ್ಕಾಗೋದಿಲ್ಲ. ಆದ್ರಿಂದ ಅದೇ ರೀತಿನೇ ದತ್ತ ಪದ ಕಾಲಿಡಬೇಕಾದ್ರೆ ಗಟ್ಟಿ ಜಾಗದಲ್ಲಿ ಹಾಕಿ ಕಾಲಿಡಬೇಕು. ಪದಗಳನ್ನು ಉಪಯೋಗಿಸಬೇಕು, ಎಲ್ಲಿ ಉಪಯೋಗಿಸಬೇಕು? ಸರ್ವೋತ್ತಮ ವಸ್ತುವಿಗೆ ಉಪಯೋಗಿಸಬೇಕು, ಆಗಲೇ ಸಾರ್ಥಕ್ಯ ಬರೋದು. ಮೃದಗುಕ್ತಿ ಅತಃ ಬೃಹತ್ವೇನ ದುದರಿತಿತ್ವ ಅತಃ ಶಬ್ದಾರ್ಥಶ್ಚ ಶಬ್ದಶ್ಚ ಹೇತ್ವರ್ಥೇ ತಥೇತ್ಯರ್ಥೇ ಚ ವರ್ತತೆ ಉಭಯಾರ್ಥೇ ಚ ಭವತಿ ಯಥಾಶಬ್ದ ವಿದೋ ವಿದುಃ. ಅತಃ ಶಬ್ದಕ್ಕೆ ಹೇತ್ವರ್ಥನೂ ಇದೆ, ತಥಾ ಅಂತ ಅರ್ಥನೂ ಇದೆ, ಉಭಯಾರ್ಥದಲ್ಲೂ ಇದೆ ಅಂತ ಶಬ್ದಜ್ಞಾನಿಗಳು ಹೇಳ್ತಾರಾದ್ರಿಂದ ಇಲ್ಲಿ ಅತಃ ಅಂತಿದೆಯಲ್ಲ, ಅತಃ ಅಂದ್ರೆ ಹೇತ್ವರ್ಥವಾಗಿ ಮಾಡ್ಕೊಂಡು ಹೇತ್ವರ್ಥವಾಗಿ ಬಂದಿದೆ. ಋಷಿಗಳೆಲ್ಲ ಅದಕ್ಕೋಸ್ಕರನೇ ಹೇಗೆ ಮಾಡ್ತಾ ಇದ್ದಾರೆ? ನಿನ್ನನ್ನೇ ಆರಾಧನೆ ಮಾಡ್ತಾ ಇದ್ದಾರೆ. ಅನಿರ್ದೇಶಮಿ ಏಕದೇಶೇನೆ ನಿರ್ದಿಷ್ಟಂ ಭವತಿ ಇತ್ಯುಕ್ತಂ ಕಥಮ ಯಥಾ ಭವಂತಿ ಇತ್ಯನೇನ ಯಥಾ ಸರ್ವಾಂ ಸರ್ವಭೂಮಿ ಸಂಚರನ್ನಪಿ ಏಕದೇಶ ಸಂಚಾರೇಣ ಭೂಸಂಚಾರಿ ಭವತಿ ತಥಾಯಿ. ಇನ್ನು ವೇದಾದಿಗಳೆಲ್ಲ ದೇವರನ್ನು ಪೂರ್ತಿ ಹೇಳೋದಿಲ್ಲ ಹೌದು, ಯಾರು ಪೂರ್ತಿ ತಿಳಿದಿಲ್ಲ ಹೌದು, ಆದ್ರೂ ಸ್ವಲ್ಪ ತಿಳಿದ್ರು ಕೂಡ ಏನಂತ ಕರೀತಾರೆ ಅದನ್ನ ತಿಳಿದವರು ಅಂತ. ಎಲ್ಲ ಭೂಮಿಯಲ್ಲಿ ಓಡಾಡಿದ್ರೆ ಭೂಚಾರಗಳು ಅಂತ ನಮಗೆಲ್ಲ ಹೆಸರು. ಇಡೀ ಜಗತ್ತಿನ ಭೂಮಿಯಲ್ಲಿ ಓಡಾಡ್ಬಿಟ್ಟಿದ್ದೀವಾ? ಕೆಲ ಕಡೆ ಓಡಾಡಿದ್ರೆ ಭೂಚಾರಗಳು. ಸಮುದ್ರ ಸ್ಥಾನ ಒಂದ್ ಕಡೆ ಮಾಡ್ತಾನೆ, ಅದೇನು ನಿಂತ್ಕೊಂಡು ಒಂದು ಮುಳುಗಿ ಹಾಕಿ ಬಂದ್ಬಿಡ್ತಾರೆ. ಸಮುದ್ರದಷ್ಟು ಸ್ನಾನ ಮಾಡಿದ್ದೆಷ್ಟು ಇವನು ಹೇಳ್ಕೊಡೋದೇನಂತ, ಸಮುದ್ರ ಸ್ನಾನ ಆಯ್ತು ಅಂದ್ಬಿಡ್ತಾರೆ ಆತ. ಆದ್ರೆ ದೇವರ ಬಗ್ಗೆ ಸ್ವಲ್ಪ ಹೇಳಿದ್ರು ಕೂಡ ಈ ರೀತಿ ಹೇಳಿದಂತೆ ತಿಳ್ಕೊಂಡ್ಬಿಡ್ಬೇಕು, ಹೊರತು ಪೂರ್ತಿ ಹೇಳೋ ಶಕ್ತಿ ಅವಕ್ಕಿಲ್ಲ, ಅದು ಹೇಳದೇ ಇರೋದಿಲ್ಲ. ಅಥಃ ಋಷಯೋ ದಸುಸ್ತಯಿ ಮನೋವಚನಾಚರಿತಂ ಕಥಮ ಯಥಾ ಭವಂತಿ ಭುವಿ ದತ್ತ ಪದಾನೇ ನೃಣಾಂ. ಗಟ್ಟಿಯಾಗಿ ಅವು ಹೇಳಿದ ಮೇಲೆ ಅವು ಎಂದೂ ಕೂಡ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇತಿ ಶಬ್ದೋ ಹೇತ್ವರ್ಥ ಪುನರ್ ಅವಧಾರಣಾರ್ಥ. ಮುಂದಕ್ಕೆ ಇದಕ್ಕೆ ಶ್ರುತಿ ಯಾವುದು ಅಂತ ಹೇಳ್ತಾರೆ. ಬೃಹದ್ಧಿ ತುಷ್ಟಮವಶೇಷಿತಂ ಯತ್ ಸ್ವರೂಪಮೀಶಸ್ಯ ತಮೋ ಅಧಿಕಸ್ಯ ಸರ್ವಾಧಿಕತ್ವೇನ ತಮೋ ಹಿ ದುರ್ಗಾ ತತಸ್ತಥೈನಂ ವಿಬುಧಾ ಯಥಾಗುಹು ಇತಿ ಉದ್ದಾಲಕಾಯನ ಶ್ರುತಿ. ಉದ್ದಾಲಕಾಯನ ಶ್ರುತಿ ಅನ್ನೋ ಮಾತನ್ನು ಅಷ್ಟನ್ನ ಅದನ್ನು ಒಂದು ಶ್ಲೋಕದಲ್ಲಿ ಹೇಳಿದ್ರು, ಭಾಗವತ ಶ್ಲೋಕ. ಈ ಶ್ರುತಿಗೆ ಅರ್ಥರೂಪವಾದ ಶ್ಲೋಕ ಬೃಹದ್ಧಿ ಅಂತಲೇ ಶುರುವಾಗಿತ್ತು. ಬೃಹದ್ಧಿ ದುಷ್ಟಂ ಅವಶೇಷಿತಂ ಬೃಹದ್ ಉಪಲಬ್ಧಮೇತದ ಅವಶೇಷತೆಯ ಅನ್ನೋ ಪದಕ್ಕೆ ಮೂಲ ಇದೆ. ಯತ್ ಸ್ವರೂಪಮೀಶಸ್ಯ ತಮೋ ಅಧಿಕಸ್ಯ ಉದಗಾಸ್ ತಮಸಿ ಅವಿಕೃತೇ ಅವಿಕೃತ ಅದಕ್ಕರ್ಥ. ಸರ್ವಾಧಿಕತ್ವೇನ ತಮೋ ಹಿ ದುರ್ಗಾ ತತಸ್ತಥೈನಂ ವಿಬುಧಾ ಯಥಾಗು ಅತ ಋಷಯೋ ದದುಸ್ತಯಿ ಮನೋವಚನಾಚರಿತಂ. ಇದು ಅರ್ಥ ಮಾಡಿಕೊಂಡ್ರೆ ಆ ಶ್ರುತಿಯನ್ನು ಅರ್ಥತಃ ಶ್ರೀಮದ್ ಆಚಾರ್ಯರು ತಿಳಿಸಿದ್ದಾರೆ, ವೇದವ್ಯಾಸರು ಬರೆದಿದ್ದಾರೆ ಅಂತ ಆಯ್ತು. ಇತಿ ಸೂರಯೋ ಇತಿ ಸೂರಯ ತ್ರಿಧಿಪತೆ ಅಖಿಲಲೋಕ ಮಲಕ್ಷಪಣಂ ತವ ಕಥಾಮೃತಾಬ್ಧಿಂ ಅವಗಹ್ಯ ತಪಾಂಸಿ ಚಹುಹು ಕಿಮುತ ಪುನಃ ಸ್ವಧಾಮ ಅವಿದುತಾಶಯ ಕಾಲಗುಣಾಃ ಪರಮ ಭಜಂತಿಯೇ ಪದಂ ಅಜಸ್ಸ ಸುಖಾನುಭವಂ ಇತಿ ಸೂರಯಃ ಇತಿ ಈ ಕಾರಣದಿಂದನೇ ಇತಿ ಶಬ್ದೋ ಹೇತ್ವರ್ಥ ಪುನರವಧಾರಣಾರ್ಥ ಪುನರಪ್ರಥಮೇ ಪ್ರಶ್ನೆ ವ್ಯಾವೃತ್ತೌ ಅವಧಾರಣೆ ಇತಿ ಹೇ ಪರಮ ಇತಿ ಸೂರಯಃ ತ್ರಿಪತೆ ಅಖಿಲೋಕ ಅಖಿಲೋಕ ಮರಕ್ಷಪಣಂ ತವ ಕಥಾಮೃತಾಬ್ಧಿಂ ಅವಗಾಹ್ಯ ತಪಾಂಸಿ ಜಹುಃ ಕಿಮ್ಮುತ ಕಿಮುತ ಪುನಃ ಸ್ವಧಾಮ ಅವಿಧುತಾಶಯ ಕಾಲಗುಣಾಃ ಪರಮ ಭಜಂತಿಯೇ ಪದಂ ಅಜಸ್ರ ಸುಖಾನುಭವಂ ಹೇ ಪರಮ ಪರಮಾತ್ಮ ಸಂಬೋಧನೆ ಪರಾವರೇಶ ಈಶಾ ಸರ್ವೋತ್ತಮನೇ ದೇ ತವ ಅಜಸ್ರ ಸುಖಾನುಭವಂ ಅಜಸ್ರ ಸುಖ ಅಜಸ್ರ ಅಂದ್ರೆ ಆಲ್ವೇಜ್ ಅಂತರ್ಥ ಅಜಸ್ರ ಸುಖಾನುಭವಂ ಸದಾಕಾಲವೂ ಕೂಡ ಅನವರ ಅನಾರತಂ ಸುಖಂ ಪರಾನಂದ ಅನುಭವ ಜ್ಞಾನಂ ಬೆಸತ್ ತಥಾ ತತ್ಪದಂ ಸ್ವರೂಪಂ ಭಜನ್ ಪದ ಅಂದ್ರೆ ಸ್ವರೂಪ ಅಂತರ್ಥ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಂಡ್ಯತೆ ನಿನ್ನ ಸ್ವರೂಪವನ್ನ ಎಂಥ ಸ್ವರೂಪ ದೇವರದು ಅಜಸ್ರ ಸುಖಾನುಭವ ಸುಖ ಜ್ಞಾನಾನಂದಾದಿಯಿಂದ ಯುಕ್ತವಾದದ್ದು ಆಲ್ವೇಜ್ ಅಜಸ್ರ ಅಂದ್ರೆ ಎರಡರ್ಥ ಪೂರ್ಣ ಮತ್ತು ಸದಾ ಇದು ಸಜ್ಜೀವರ ಸ್ವರೂಪದಲ್ಲಿ ಆನಂದಾದಿಗಳಿದ್ದರೂ ಕೂಡ ಪೂರ್ಣ ಅಭಿವ್ಯಕ್ತಿ ಇಲ್ಲ ಪರಿಪೂರ್ಣ ಅಂತೂ ಅಲ್ಲೇ ಅಲ್ಲ ದೇವರದ ಹಾಗಲ್ಲ ಅದು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಕ್ವಾಂಟಿಟಿಯಲ್ಲೂ ಅಜಸ್ರ ಕ್ವಾಲಿಟಿಯಲ್ಲೂ ಅಜಸ್ರ ಅಜಸ್ರ ಸುಖಾನು ಸ್ವರೂಪ ಅನುಭವ ಸ್ವರೂಪವಾದ ನಿನ್ನ ಸ್ವರೂಪವನ್ನ ಏನ್ ಮಾಡ್ತಾರೆ ಸೂರಯ ಜ್ಞಾನಿಗಳಾದವರು ಏನ್ ಮಾಡ್ತಾರೆ ಭಜನೆ ಮಾಡ್ತಾ ಇದ್ದಾರೆ ಪರಮ ಭಜಂತಿ ಆರಾಧನೆ ಮಾಡ್ತಾ ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಅಂದ್ರೆ ಅನಾನ್ಯಾಶ್ರಯತ್ವ ಸ್ವಧಾಮ ಪರಮಥ ತೇನ ವಿಧುತ ಆಶಯ ಗುಣ ದುಃಖಾದ್ಯ ಸ್ವಧಾಮ ವಿಧುತ ಆಶಯ ಕಾಲ ಗುಣ ಸ್ವಧಾಮ ಧಾಮ್ನಾಶ್ರೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ತನ್ನ ಸ್ವಂತ ಮಹಿಮೆ ತೇಜಸ್ಸಿನಿಂದ ವಿಧುತ ಆಶಯ ಕಾಲ ಗುಣ ಮನಸ್ಸಿನ ಕಾಲದ ಗುಣಗಳ ಎಲ್ಲಾ ದೋಷವನ್ನು ಮೆಟ್ಟಿ ನಿಂತಿರತಕ್ಕಂಥ ಸ್ವರೂಪನಿಂದ ಪರಮಾತ್ಮನಿಗೆ ಕಾಲಗುಣ ಉತ್ಪತ್ತಿಯಾದಯ ಹೇಳ್ತಾರೆ ಆಶಯ ಗುಣ ದುಃಖಾದಯ ಆಶಯ ಅಂದ್ರೆ ಮನಸ್ಸು ಮನಸ್ಸಿನ ದೋಷಗಳು ದುಃಖಾದಿಗಳು ಕಾಲದ ದೋಷಗಳು ಅಂದ್ರೆ ಹುಟ್ಟು ಮೊದಲಾದವರು ಅದರಿಂದ ಮುಕ್ತಾಹ ತಾಪಾಂಸಿ ತಾಪಾಂಚಹುಹು ಅದೆಲ್ಲ ಕಳ್ಕೊಂಡವರು ಜ್ಞಾನಿಗಳು ಅಂಥವರೆಲ್ಲ ಇನ್ನ ಸ್ತೋತ್ರ ಮಾಡ್ತಾರೆ ಸದಾ ಗುಣ ಸೂರಯ ಅಂತ ಜ್ಞಾನಿಗಳು ಇನ್ನನ್ನ ಆರಾಧನೆ ಮಾಡ್ತಾರೆ ಅಂತ ಅರ್ಥ ತ್ರಿಪತೆ ಶ್ರೀಲೋಕೀನಾಥ ಸೂರಯೋ ದರ್ಶನಾದಿ ಭಾಷಾ ವಿಚಕ್ಷಣಾ ಸೂರಯ ಅಂದ್ರೆ ಜ್ಞಾನಿಗಳು ಎಂಥ ಜ್ಞಾನಿಗಳು ಅಂದ್ರೆ ದರ್ಶನ ಗುಹ್ಯ ಸಮಾಧಿ ಭಾಷೆಗಳನ್ನ ಬಲ್ಲವರು ಅಖಿಲ ಲೋಕಸ್ಯ ಫಲಂ ಕ್ಷಪಯೇತೀತಿ ಅಖಿಲ ಲೋಕ ಬಲಕ್ಷಪಣ ಇದೆಂಥವನು ಅಖಿಲ ಲೋಕ ಬಲಕ್ಷಪಣ ಅಖಿಲ ಲೋಕ ಮಲಕ್ಷಪಣ ಸಕಲ ಲೋಕಗಳ ದೋಷವನ್ನು ಪರಿಹಾರ ಮಾಡುವವನು ಮಲ ಅಂದ್ರೆ ದೋಷ ನಾಶ ಸಕಲ ಸಾಮಾನ್ಯವಾಗಿ ಸ್ವಲ್ಪ ಒಂದು ಬಕೆಟ್ ನೀರು ಎಷ್ಟು ಜನ ಸ್ನಾನ ಮಾಡೋದು ಬಕೆಟ್ ನೀರಿನೊಳಗೆ ಅವಾಗ ಜನಗಲ್ಲಿ ಎಷ್ಟು ಜನ ಸ್ನಾನ ಮಾಡಬಹುದು ಕೊಡದಲ್ಲಿ ಎಷ್ಟು ಮಾಡಬಹುದು ಅದು ಪರಮಾತ್ಮ ಎಷ್ಟು ಜನ ಮಾಡಬಹುದು ಅಖಿಲ ಲೋಕ ಕ್ಷಪಣ ಅರ್ಥ ಆಯ್ತಾ ನೀರು ಎಲ್ಲರಿಗೂ ಸಾಕಾಗಷ್ಟು ನೀರು ಮನೆಯಲ್ಲ ಸಾಧ್ಯ ಇಲ್ಲ ಎಲ್ಲಿ ಹೋದ್ರೂ ಕೂಡ ಲಿಮಿಟೇಷನ್ ನೀರು ಸಮುದ್ರದಲ್ಲಿ ಯೋಚನೆ ಇಲ್ಲ ಪರಮಾತ್ಮ ಯಾರು ಅನಂತಾನಂತ ಗುಣ ಸಮುದ್ರನಾದ್ದರಿಂದ ಅಖಿಲ ಲೋಕ ಬಲ ಕ್ಷಪಣ ಅದು ಕೃಷ್ಣಾಮೃತ ಮಹಾರಣವ ಅಂತ ಆಚಾರ್ಯರು ಕರೆದು ಪರಮಾತ್ಮ ಎಷ್ಟು ದೊಡ್ಡವನು ಅಂದ್ರೆ ತಾಪತ್ರಯೇಣ ಸಂತಪ್ತಂ ಯಥೇತದ್ ಅಖಿಲಂ ಜಗತ್ ಈ ಲೋಕ ತಾಪ ಬೆಂಗಳಿಬಿಟ್ಟಿದೆ ಅದು ಶಾಂತವಾಗಬೇಕಾದ್ರೆ ಕೃಷ್ಣಾಮೃತ ಮಹಾರಣಕ್ಕೆ ಹೋಗಿ ಸಣ್ಣ ಪುಟ್ಟ ಬಾವಿ ಹೋಗಿ ಎಲ್ಲ ಸ್ನಾನ ಮಾಡೋಕ್ಕಾಗೋದಿಲ್ಲ ಸಮುದ್ರಕ್ಕೆ ಹೋಗಿಬಿಟ್ರೆ ಎಲ್ಲಿ ಬೇಕಾದ್ರೆ ಅಷ್ಟು ಜನ ಬೇಕು ಒಟ್ಟಿಗೆ ಸ್ನಾನ ಏಕಕಾಲ ಕೋಟಿ ಅಂದ್ರೆ ಸ್ನಾನ ಮಾಡಬಹುದು ಸರೋವರ ಭಾರಿ ದೊಡ್ಡದಿರಬಹುದು ಸರೋವರ ಸ್ನಾನ ಮಾಡಿ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ ಸಮುದ್ರದಲ್ಲಿ ಹಾಕಲ್ಲ ಏನ್ ಮಾಡಬಹುದು ಎಷ್ಟು ಜನ ಬೇಕಾದ್ರೂ ಕೂಡ ಕೋಟಿ ಕೋಟಿ ಜನ ಒಟ್ಟಿಗೆ ಮಾಡಿಬಿಡುದು ಸೊ ದೇವರು ಎಂಥವನು ಅಂತ ಕೇಳಿದರೆ ಅಖಿಲ ಲೋಕ ಮಲಕ್ಷಪಣ ಸಕಲ ಲೋಕಗಳ ಮಲವನ್ನ ನಾಶ ಮಾಡಬಲ್ಲ ಸಮರ್ಥ ಅಂಥ ನಿನ್ನ ಕಥಾಮೃತಾಬ್ಧಿಂ ಅವಗಾಹ್ಯ ತಪಾಂಸಿ ಜಹುಹು ನಿನ್ನ ಕಥಾಮೃತಾಬ್ಧಿಯಲ್ಲಿ ಮುಳುಗಿದವರಾಗಿಬಿಟ್ಟು ತಪಾಂಸಿ ಜಹುಹು ಬೇರೆ ತಪಸ್ ಮಾಡದೇ ಇಲ್ಲ ಅವರು ಏನ್ ತಪಸ್ ಮಾಡ್ತಾರಂತೆ ಪರಮಾತ್ಮನ ಕಥಾಮೃತಾಬ್ಧಿಂ ಅವಗಾಹ್ಯಾಪಿ ತಪಾಂಸಿ ಜಹುರಿತಿ ಯಸ್ಮಾದಿತಿ ಶೇಷ ಕಥಾಮೃತಾಬ್ಧಿಂ ಅವಗಾಹ್ಯಾಪಿ ಕಥಾಮೃತಾಬ್ಧಿಯನ್ನ ಸಂಪೂರ್ಣವಾಗಿ ಮುಳುಗಿದವರು ಸದಾಕಾರ ಶಾಸ್ತ್ರಾವಗಾಹನ ಅಂತ ಕರೀತಾರೆ ಮುಡುಗಿ ಸ್ನಾನ ಮಾಡೋದಕ್ಕೆ ಅವಗಾಹನ ಸ್ಥಾನ ಅಂತ ಹೇಳ್ತಾರೆ ಶಾಸ್ತ್ರ ಅವಗಾಹನ ಮಾಡೋದಂದ್ರೇನು ಪೂರ್ತಿ ಮುಡುಗಿ ನೋಡೋದು ಅಂತ ಮೇಲೆ ಓದೋದು ಬೇರೆ ಡೀಪ್ ಆಗಿ ಒಳಗೋಗಿ ಯೋಚನೆ ಮಾಡೋದು ಬೇರೆ ಆ ರೀತಿ ಇರತಕ್ಕಂಥ ಋಷಿ ಮುನಿಗಳೆಲ್ಲ ಎಲ್ಲ ತಪಸ್ಸು ಮೊದಲಾದವುಗಳನ್ನ ನಿನಗೋಸ್ಕರ ಮಾಡ್ತಾರೆ ಮತ್ತು ನಿನ್ನ ಕಥೆ ಕೇಳ ದೊಡ್ಡ ತಪಸ್ಸು ಅಂತ ಭಾವಿಸ್ತಾರೆ. ಅಷ್ಟು ದೊಡ್ಡವನು ನೀನು. ಇತಿ ಸೂರಯ ತ್ರಿಧಿಪತಿ ತ್ರಿಯಧಿಪತಿ ಮೂರಕ್ಕೆ ಒಡೆಯ. ಮೂರಕ್ಕೆ ಒಡೆಯ ಅಂದ್ರೆ ಏನು? ಮೂರು ವೇದಗಳಿಗೆ ಒಡೆಯ, ಮೂರು ಗುಣಗಳಿಗೆ ಒಡೆಯ, ಮೂರು ಲೋಕಗಳಿಗೆ ಒಡೆಯ. ಎಷ್ಟು ಬೇಕಾದ್ರೂ ಮೂರು ತಗೋಬಹುದು. ಮೂರು ಕಾಲಗಳಿಗೆ ಒಡೆಯ, ಭೂತ ಭವ್ಯ ಭವತ್ಪ್ರಭು. ಇದು ಅರ್ಥ ಮಾಡಿಕೊಂಡ್ರೆ ಮೂರರ ಸ್ವಾಮಿಯಾದವನು ನೀನು. ಶ್ರೀ ಭೂ ದುರ್ಗಾ ರೂಪದ ಮಹಾಲಕ್ಷ್ಮಿಗೆ ಒಡೆಯ. ಅರ್ಥ ಆಯ್ತಾ? ಅಷ್ಟೆಲ್ಲ ಒಡೆಯನಾದ ನಿನ್ನ ನೀನು ಎಷ್ಟು ದೊಡ್ಡವನು. ಆ ಜೀವದ ಜೀವರಾತ್ರಿಯ ಒಡೆಯ, ತ್ರಿಕಾಲ ಎಲ್ಲ ಎಷ್ಟು ಬೇಕಾದ್ರೆ ಸೇರಿಸಬಹುದು ಹೇಳಿದ್ರಲ್ಲ, ಅಷ್ಟು ಹೇಳ್ಬೋದು. ವಾಯುದೇವರ ಮೂರು ರೂಪಗಳಿಗೆ ಒಡೆಯ, ಪ್ರಥಮ ಹನುಮಾನ್ ಮೂರು, ಯಾಕೆಂದ್ರೆ ಉಳಿದವರಿಗೆಲ್ಲ ಕರ್ಣಾದಿಗಳು ಕೈ ಕೊಟ್ಬಿಟ್ರು. ಅದು ಮೂರು ರೂಪದಲ್ಲೂ ಒಡೆಯ ಅಂತ ಆರಾಧನೆ ಮಾಡಿದ್ದು ವಾಯುದೇವರು. ಅದಕ್ಕೋಸ್ಕರ ತ್ರಿಧಿಪತಿ ಅಖಿಲ ಲೋಕ ಬಲಕ್ಷಪಣಂ ತವ ಕಥಾಮೃತಾಬ್ಧಿಂ ಅವಗಾಹ್ಯ ತಪಾಂಸಿ ಜಹುಹು ಕಿಮುತ ಪುನಃಸ್ವಧಾಮಾ ವಿಧುತ ಆಶಯ ಕಾಲಗುಣಾ ಪರಮ ಭಜಂತಿಯೇ ಪದಮಜಸ್ತ್ರ ಸುಖಾನುಭವಂ. ಋಷಿ ಮುನಿಗಳು ಹಾಗೆ ಮಾಡ್ತಾರೆ. ಇನ್ನು ಉಳಿದು ಅವರಿಗೆ ದೊಡ್ಡವರು ಮಾಡದೇ ಇರ್ತಾರ, ಇನ್ನೊಂದು ರೀತಿ ಅರ್ಥ, ಕೈಮುತ್ತಿ ಅರ್ಥ ಮಾಡಿಕೊಂಡಾಗ ಇನ್ನೂ ಶ್ರೇಷ್ಠವಾದಂತಹ ದೊಡ್ಡವರೆಲ್ಲ ಕೂಡ ಹೆಚ್ಚೆಚ್ಚು ಆರಾಧನೆ ಮಾಡ್ತಾರೆ. ಧೃತಯ ಇವ ಉಚ್ಛ್ವಸಂತಿ ಅಸುಹೃದೋ ಯದಿತೇ ಮಹತಃ ಮಾದಯೋ ಅಂಡಮಸೃಜನ್ ಯದನುಗ್ರಹತಃ ಪುರುಷ ವಿಧಾನ್ವಯೋ ಅತ್ರ ಚರಮೋತ್ತಮ ಮಧ್ಯಮಾದಿಷು ಯಸ್ತವ ಸತತಃ ಪರಂ ಪ್ರಥಯೇತ್ ಅವಿಶೇಷಂ ಮೃತಂ. ಇದು ಹಿಂದಿಂದ ಮೂಲ ಸ್ತುತಿ ಹೀಗಿದೆ. ಯಜಂತಿ ತಾ ಪಂಚೂತೇ ಭವತ್ಕಥಾ ಇತಿ ಸ್ವಮುಕ್ತಾಃ ಭೂತೇ ಸ್ವರೂಪಗಾಃ ಪರಾವರೇ ಶೇಷಪದಂ ಭಜಂತಃ ಪರಂ ಪರಾನಂದಂ ಅನಾರತಂತೆ ಇತಿ ಇಂದ್ರದ್ಯುಮ್ನ ಶ್ರುತಿ. ಅಲ್ಲಿ ಪರಾವರೇಶ ಅಂತಿದೆ, ಅದನ್ನ ಪರಮ ಅಂತ ಹೇಳಿದರು. ತಪಾಂಸಿ ಜಹು ಅಂತಿದೆ, ತ್ಯಜಂತಿ ತಾಪಂ ಅಂತ ಹೇಳಿದರು. ಆ ರೀತಿ ಪ್ರತಿಯೊಂದು ಕೂಡ ಈ ಶ್ರುತಿ ಅರ್ಥವನ್ನು ಹೇಳ್ತಕ್ಕಂತಹ ಪದಗಳಲ್ಲಿವೆ ಅಂತ ತಿಳಿಸಿಕೊಂಡು. ಧೃತಯ ಇವ ಉಚ್ಛ್ವಸಂತಿ ಅಸುಹೃದ ಯದಿ ತೇ ಮಹತ್ ಅಹಮಾದಯ ಅಂಡಂ ಅಸೃಜನ್ ಯದನುಗ್ರಹತಃ ಪುರುಷ ವಿಧಾನ್ವಯ ಅತ್ರ ಚರಮೋತ್ತಮ ಮಧ್ಯಮಾದಿಷು ಯಹ ತವ ಸದಸತಃ ಪರಂ ಪ್ರಥಯೇತ್ ಅವಿಶೇಷಂ ಋತಂ. ಮಹದಹಮಾದಯ, ಮಹದಹಮಾದಯ ಅಂದ್ರೇನು? ಮಹತ್ತತ್ವ ಅಹಂಕಾರ ತತ್ವ ಮೊದಲಾದವುಗಳು ಅಂತ ಅರ್ಥ. ಮಹದಹಮಾದಯ ಅದಕ್ಕೆ ಇನ್ನೊಂದರ್ಥ, ಬ್ರಹ್ಮರುದ್ರಾದಿ ಅಭಿಮನ್ಯಮಾನಾನಿ, ಅದಕ್ಕೆ ಅಭಿಮಾನಿ ದೇವತೆಗಳ ಬ್ರಹ್ಮರುದ್ರಾದಿ ದೇವತೆಗಳು ಮಹದಹಂಕಾರಿತ ಅಹಂಕಾರ ಮಹದಹಂಕಾರಾದಿ ತತ್ವಾನಿ ಯಶ್ಚ ಅನುಪ್ರವೇಶ ಲಕ್ಷಣ ಅನುಗ್ರಹತಃ ಬ್ರಹ್ಮಾಂಡಮ ಸೃಜತ್. ಮಹದಹಮಾದಯೋ ಸೃಷ್ಟಿಯ ಪ್ರೋಸೆಸ್ ಅದು. ಮಹದಹಮಾದಯ ಅಂಡಮ ಸೃಜತ್, ಬ್ರಹ್ಮಾಂಡ ಸೃಷ್ಟಿ ಮಾಡಿಬಿಟ್ರು. ಸುಮ್ಮನೆ ಅಲ್ಲ, ಯದನುಗ್ರಹತ ನಿನ್ನ ಅನುಗ್ರಹದಿಂದ ಮಾಡಿದ್ರಷ್ಟೇ. ಇದತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ನೀನು, ಅಷ್ಟು ದೊಡ್ಡವನು ನೀನು. ಅಂತ ನಿನ್ನ ಯಾರು ಅಸುಹೃದ ಸರ್ವ ಮಿಥ್ಯಾತ್ವವಾದಿನಃ ಅಂದ್ರೆ ಸುಹೃದ ಅಸುಹೃದ ನಿನ್ನ ವಿರೋಧಿಗಳವರೆಲ್ಲ ಕೂಡ ಇಂತ ನಿನಗೆ ವಿರೋಧ ಮಾಡ್ತಾರಲ್ಲ ಅಂಥವರು. ತೇ ಧೃತಯ ಕಾರುಶಾಲಾಯ ಮದ್ಯಧನ ದಮನಾರ್ಥಂ ನಿರ್ಮಿತ ಚರ್ಮ ವಿಶೇಷ ಇವ ಉಚ್ಛ್ವಸಂತಿ. ಅವರ ಬದುಕು ಎಂಥದ್ದು? ಸರಿ, ಯಾರ ಅನುಗ್ರಹ? ನಿನ್ನ ಅನುಗ್ರಹದಿಂದ ಮಹತ್ತತ್ವ ಅಹಂಕಾರ ತತ್ವ ಮೊದಲಾದವುಗಳ ಅಭಿಮಾನ ದೇವತೆಗಳಾದ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ ಬ್ರಹ್ಮಾಂಡಾದಿ ಸೃಷ್ಟಿಗಳನ್ನು ಮಾಡಿದರೋ ಅಂತ ನಿನಗೆ ಎದುರು ನಿಲ್ತಾರಲ್ಲ ಅಂತ ಜನದ ಬದುಕು ಎಂಥದ್ದು ಅಂದ್ರೆ ಧೃತಯವ ಉಚ್ಛ್ವಸಂತಿ. ಅವರು ಬದುಕಿರೋದು ಹೇಗೆ? ಈ ಚರ್ಮದ ಅದೇನು ತಿದಿ ಅಂತ ಕರೀತಾರೆ, ಕಮ್ಮಾರನ ತಿದಿಗಳಿದೆ, ಉಸಿರಾಡುತ್ತೆ, ಲೈಫ್ ಇಲ್ಲ ಅವಕ್ಕೆ. ಇದಿರ್ತಾರಲ್ಲ ವೆಂಟಿಲೇಟರ್ ಮೇಟರ್ದು ಕೊನೆಗೆ ಆಕ್ಸಿಜನ್ ಬಿಟ್ಟು ಆಕ್ಸಿಜನ್ ಬದುಕಿರ್ತಾರಲ್ಲ ಆ ಥರ ಉಸಿರಾಡ್ತಾರೆ, ಎಚ್ಚರ ಇಲ್ಲ, ತಿಳುವಳಿಕೆನೇ ಇಲ್ಲ. ಅಂತ ಜನಗಳೇ ಅಲ್ಲ ಜೀವನ್ ಬಿಡ್ತಾರ ಅಂತ. ಜಾತಕ್ಕೆ ಇಡೀ ನಾವು ಬದುಕಿರೋದು ಬ್ರಹ್ಮಾಂಡದೊಳಗೆ. ಆ ಬ್ರಹ್ಮಾಂಡ ಸೃಷ್ಟಿ ಮಾಡಿರೋದು ಮಹತ್ತತ್ವಾದಿ ತತ್ವಗಳು ಅಭಿಮಾನಿ ದೇವತೆಗಳು ಅವರೇ ನನಗೆ ಎಲ್ಲ ಮಾಡಿರಬೇಕಾದ್ರೆ ಇಲ್ಲಿ ಬದುಕಿರ್ತಕ್ಕಂತ ನಾವು ನಿನ್ನ ವಿರೋಧ ಮಾಡಿದ್ರೆ ಏನಾಯ್ತು? ಈಗ ಅದೇ ಆಫೀಸಲ್ಲಿ ಕೆಲಸ ಮಾಡೋದು ವಿರೋಧ ಮಾಡೋದು, ದ್ರೋಹಿ ಆಗ್ಲಿಲ್ಲ ಅವನು. ಇವತ್ತು ಅರ್ಥ ಮಾಡಿಕೊಂಡ್ರೆ ಎಲ್ಲಿ ನಾವು ಯಾರಿಂದ ಬದುಕಿದ್ದೇವೆ? ವಿರೋಧ ಮಾಡಿದವರ ಜೀವನ ಎಂಥದ್ದು ಅಂದ್ರೆ ಅವರ ಬದುಕು ಜೀವನ್ಭೂತವಾದ ಬದುಕು. ಉಸಿರಾಡ್ತಾರಲ್ಲ ಅಂತ ಕೇಳಿದ್ರೆ ಚರ್ಮನ ಉಸಿರಾಡುತ್ತಲ್ಲ, ತಿದಿ ಉಸಿರಾಡುತ್ತಲ್ಲ, ಆ ತರ ಆ ಬದುಕು ಬದುಕು ಅಂತ ಕರೆಯೋದಿಲ್ಲ. ತೃತಯೇವ ಕೆಲವು ಕಷ್ಟ ಸಂಪಾದನೆ ಮಾಡ್ತಾರೆ, ಊಟ ಮಾಡ್ತಾರೆ, ಯಾರು ತಿಂದ ಅಂತ ಕರೆಯೋದಿಲ್ಲ. ಒಟ್ಟು ಊಟ ತತ್ತಿ ಮಾತ್ರ ಬರ್ತಾನೆ, ಏನು ಕೆಲಸನೇ ಇಲ್ಲ. ಅವನೇನಂತಾರೆ? ದಂಡಪಿಂಡ ಅಂತ ಕರೀತಾರೆ. ಎಲ್ಲರೂ ತಿನ್ನರಾದ್ರೂ ಕೂಡ ಕೆಲಸ ಮಾಡಿ ತಿಂದ್ರೆ ತಿಂದ ಅಂತ ಕರೆಯೋದಿಲ್ಲ, ಹಾಗೆ ತಿಂದ್ರೆ ತಿಂದ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದೇ ರೀತಿ ಎಲ್ಲರೂ ಉಸಿರಾಡ್ತಾರೆ. ಉಸಿರಾಡ ಉದ್ದೇಶ ಇರೋದು ಏನು? ಅದು ಬಿಟ್ಬಿಟ್ಟು ಉಸಿರಾಡಿದೆ ಅಂತ ಕರೀತಾರೆ. ಅದು ಚರ್ಮದ ತಿದಿ ಉಸಿರಾಡದ ಲೆಕ್ಕ ಹೊರತು ಏನು. ಧೃತಿ ಅಂದ್ರೆ ಚರ್ಮದ ಚೀಲ. ಧೃತಯ ಇವ ಉಚ್ಛ್ವಸಂತಿ ಅಸುಹೃದ ಇದಿ ತೇ ಮಹದಹ ಮಾದಯೋ ಅಂಡ ಮಸೃಜನ್ ಯದನಗ್ರಹತಃ ಪುರುಷ ವಿಧಾನ್ವಯೋ ಅತ್ರ ಚರಮೋತ್ತಮ ಮಧ್ಯಮಾದಿಷು ಯಹ ತವ ಸತತಃ ಪರಂ ಪ್ರಥಯೇದ ವಿಶೇಷ ಮೃತಂ. ಅತ್ರ ಚರಮೋತ್ತಮ ಮಧ್ಯಮಾದಿಷು ಚರಮಾಹ ಮನುಷ್ಯೋತ್ತಮಾಹ ಉತ್ತಮಾಹ ಇಂದ್ರಾದಿದೇವಾಹ ಮಧ್ಯಮಾಹ ಋಷಿಗಂಧರ್ವಾಹ ಇವರೆಲ್ಲರ ಕೂಡ ಆದಿ ಮುಕ್ತ ಸಮುದಾಯೇ ಪ್ರಥಮೋ ಬ್ರಹ್ಮ ಯೇಷು ಪುರುಷೇಷು ಯಸ್ತವ ಅಜಸ್ರಂ ಋತಮೇಕ ಪ್ರಕಾರಂ ನಿತ್ಯಮಿತಿ ಯಾವತ್ ಅನಂತ ಸುಖಂ ಅವಿಶೇಷಂ ವಿಷಯ ವಿಶೇಷ ನಿಮಿತ್ತ ಲಕ್ಷಣ ಭುಂಗುರ ಸುಖಮಂತರೇಣ ಸ್ವರೂಪಭೂತ ಅಪರ್ವಿತ ಆನಂದಪೂರ್ಣಂ ಸದಸತಃ ಪರಂ ಪ್ರಸಯೇತ್ ಜಾನಾತಿ ಶಿಷ್ಯಾದಿಷು ಉಪದಿಶ್ಯ ಪ್ರಖ್ಯಾಪಯತಿ. ಇಷ್ಟು ಜನ ಇದ್ರೂ ಕೂಡ ಚರಮೋತ್ತಮ ಮಧ್ಯಮಾದಿಷು ಯಹ ತವ ಸದಸತಃ ಪರಂ ಪ್ರಸಯೇತ್ ಅವಿಶೇಷಂ ವೃತಂ. ನಿನ್ನ ಬಗ್ಗೆ ಪೂರ್ತಿ ಹೇಳೋ ಶಕ್ತಿ ಮಾತ್ರ ಜೀವಕೋಟಿಯಲ್ಲಿರೋದು ಯಾರಿಗೆ ಅಂದರೆ ಚರಮೋತ್ತಮ ಮಧ್ಯಮಾದಿಷು ಎಸ್ತವ ಇವರೆಲ್ಲರಲ್ಲೂ ಭಾರಿ ಮೇಲಿದ್ದಾರಲ್ಲ, ಮನುಷ್ಯೋತ್ತಮರು ಋಷ್ಯಾದಿಗಳು ದೇವತೆಗಳು ಅವರ ಮೇಲೆ ಅತ್ಯುತ್ತಮರು ಅಂದ್ರೆ ಬ್ರಹ್ಮದೇವರು, ಅವರು ಮಾತ್ರ ನಿಮ್ಮ ಸ್ವರೂಪನ ಅತಿ ಹೆಚ್ಚು ಹೇಳ್ತಾರೆ, ಬೇರೆ ಯಾರಿಗೂ ಹೇಳೋದು ಬರೋದಿಲ್ಲ, ಅವರಷ್ಟು ಹೇಳೋದಕ್ಕೆ ಯಾರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಪ್ರಖ್ಯಾಪಯತಿ ಸಚ ಪುರುಷ ವಿಧಸ್ಯ ಜೀವದೇಹ ಗತತ್ವೇನ ತದಾಕಾರಸ್ಯ ತವಾನ್ವಯೋ ಅನುಕೂಲ ಪ್ರಾಪ್ತಿರ್ಯಸ್ಯ ತಥಾ ಅಸಕ್ತೋ ದೇಹೇಷು ದೇಹಪುರ್ಯೇಷ ಜೀವವತ್ ದೇಹ ಗೋಪಿಯತ್ ಅಥವಾ ಪುಂವಿಧಾತೃತ್ವ ಪುಂವಿಧ ಪುರುಷೋತ್ತಮ ಇತಿ ವಚನ. ಪುರುಷವಿಧನಾದ ನಿನ್ನನ್ನ ಪುರುಷವಿಧ ದೇವರು ಯಾತಕ್ಕೆ ಕರೀತಾರೆ ಅಂದ್ರೆ ಪ್ರತಿಯೊಬ್ಬ ಪುರುಷರ ದೇಹದೊಳಗೆ ಅವರವರ ಆಕಾರದಲ್ಲಿ ಪರಮಾತ್ಮ ಇರ್ತಲ್ಲ, ಇರಲಿಕ್ಕೆ ಬರೋದೇ ಇಲ್ಲ. ಮತ್ತೊಂದು ದೊಡ್ಡ ಇದು ಮಾಡಿರ್ತಾರೆ ತಿಳ್ಕೊಬಾರ್ದು, ದೊಡ್ಡೊಂದು ಬೊಂಬೆ ಇದೆ, ಫಸ್ಟ್ ಕ್ಲಾಸ್ ಆಗಿದ್ರೆ ಭಾರಿ ಎತ್ತರ ಇದೆ, ಎಲ್ಲಿ ಬಿಟ್ಟರೆ ಮೆತ್ತಗಿದೆ ಅಂದ್ರೆ ಅರ್ಥ ಹೇಳಿ. ಒಳಗೇನಿದೆ ಅದಕ್ಕೀಗ ಒಳಗೇನಿದೆ ಏನ್ ಮಾಡಿದ್ದಾರೆ ಒಳಗಡೆಗೆ ರಿಇನ್ಫೋರ್ಸ್ಮೆಂಟ್ ಇದೆ, ಉದ್ದಕ್ಕೆ ರಿಇನ್ಫೋರ್ಸ್ಮೆಂಟ್ ಇದೆ ನಮ್ಮ ದೇಹದೊಳಗೆಲ್ಲ, ಹೇಗೆ ಮೂಳೆಗಳ ರಿಇನ್ಫೋರ್ಸ್ಮೆಂಟ್ ಇದೆಯಲ್ಲ ಆತ, ಅದಿಲ್ಲದೆ ಹೋಗಿದ್ರೆ ಶೇಪ್ ಇರ್ತಿರ್ಲಿಲ್ಲ, ಶೇಪ್ ಹೋಗಿಬಿಡೋದು. ಆ ಶೇಪ್ ಯಾತಕ್ಕಿದೆ? ಇವತ್ತು ಅಸ್ಥಿ ಪಂಜರದ ಮೇಲೆ ಮಾಂಸಖಂಡ ಇದ್ದು ನಮಗೆ ರೂಪ ಹೇಗೆ ಬಂದಿದೆಯೋ, ಎಲ್ಲರೊಳ ಪರಮಾತ್ಮ ಹೇಗಿದ್ದಾನೆ ಆ ರೂಪ ಕೊಟ್ಟಿದ್ದಾನೆ, ಎಲ್ಲವರು ಇರ್ತಿರ್ಲಿಲ್ಲ. ಆ ದೇವರಿಗೆ ಏನಂತ ಕರೀತಾರೆ ಅದಕ್ಕೆ ಪುರುಷವಿಧ ಅಂತ ಹೆಸರು. ದೇವರಿಗೆ ಪುರುಷವಿಧನಾದ ಪರಮಾತ್ಮನನ್ನ ಅವರಂತ ಹೇಳೋರು ಯಾರೂ ಇಲ್ಲ, ಅವನ ಸರ್ವೋತ್ತಮನಾದವನು. ಅವನು ದ್ವೇಷ ಯಾರು ಮಾಡ್ತಾರಲ್ಲ ಅವರ ಬದುಕು ತಿಥಿಗಳ ಉಸಿರಾಟದಂತೆ ವ್ಯರ್ಥ. ಶ್ರುತಿ ಹೇಳುತ್ತೆ ಅನಿಶಂ ಅನುಶ್ವಸನತಿ ಅಸುಖೋ ಅಸುಖೋದ್ಭರಿತಾ ತವ ರಿಪವೋ ಧೃತಿವತ್ ತಮಸಿ ಪ್ರವಿಷ್ಠ ತವ ಗುಣ ಪ್ರಥನಾ ಪರಿಹಾಯ ತಮಃ ಪರಿಯಾಂತಿತೆ ಪದಮಜಸ್ರಂ ಅನಂತ ಸುಖಂ. ಅನಿಶಂ ಅನುಶ್ವಸನ, ಅನುಶ್ವಸನ ಉಸಿರಾಡೋದು, ಅನಿಶಂ ಅಂದ್ರೆ ಯಾವಾಗಲೂ. ಆದ್ರೆ ಅಸುಖೋದ್ಭರಿತಾ ಸುಖನೇ ಇಲ್ಲ ಅವರಿಗೆ, ಬರೀ ಉಸಿರಾಡ್ತಾರೆ, ಸುಖದ ಹೆಸರೇ ಇಲ್ಲ. ಯಾರವರು? ತವ ರಿಪವ ಅಸುಹೃದ, ಸುಹೃದ ಮಿತ್ರರು, ಅಸುಹೃದ ಶತ್ರುಗಳು. ನಿನ್ನ ಶತ್ರುಗಳೆಲ್ಲ ಧೃತಿವತ್ ತಮಸಿ ಪ್ರವಿಷ್ಠಾ, ಅದು ಚರ್ಮದ ತಿದಿಗಳಂತೆ ಬದುಕಿ ಕೊನೆ ಎಲ್ಲಿಗೆ ಹೋಗ್ತಾರೆ? ಅಂಧಮಸಿಗೆ ಹೋಗ್ತಾರೆ. ಆ ಶ್ರುತಿಯ ಅರ್ಥವನ್ನೆಲ್ಲಿ ತಿಳಿಸಿದೆ. ಧೃತಯ ಇವ ಉಚ್ಛ್ವಸಂತಿ ಅಸುಹೃದೋ ಯದಿತೆ ಮಹದಹವಾದಯೋ ಅಂಡಮಸೃಜನ್ ಯದನುಗ್ರಹತ ಪುರುಷವಿಧಾನ್ವಯೋ ಅತ್ರ ಚರಮೋತ್ತಮ ಮಧ್ಯಮಾದಿಷು ಯಸ್ತವ ಸದಸತ ಪರಮಂ ಪ್ರಥಯೇ ಅವಿಶೇಷಮೃತಂ. ಕಲಿಗಿರಿ, ನಾಳೆಯಿಂದ ಫುಲ್ ಟೈಮ್, ಇವತ್ತು ಮೂರೋ ಇರುತ್ತಲ್ಲಿ ನಾಳೆ ಇಲ್ಲಿ ಹೆಸರೇಳಿ, ಹೆಸರೇಳಿಲ್ಲ ಅಂತ ಹೇಳಿದಾರ ಏನಂತಿದೆ ಹಿಂದಿ ಪೈಂಗಿ ಶ್ರುತಿ ಋಷಿಗಳು, ಪೈಂಗಿ ಅಂತ ಋಷಿಗಳ ಹೆಸರೇ ಇದೆ ಅವರು ಕಂಡ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಥ್ಯಾಂಕ್ ಯು.